ಸತ್ಯಜ್ಞಾನಂತ ಸ್ವರೂಪನಾದ ಶ್ರೀಕೃಷ್ಣ ಪರಮಾತ್ಮನು ಯಾವುದರಲ್ಲಿ ತನ್ನನ್ನು ಅಡಗಿಸಿಕೊಂಡಿದ್ದಾನೆಯೋ, ಯಾವುದನ್ನು ತನ್ನ ವರ್ಣರೂಪವಾದ ದೇಹ ಎಂಬುದಾಗಿ ಕರೆದನು, ಯಾವನು ತನ್ನ ಪ್ರತೀಕ ಪ್ರತಿನಿಧಿ ಅಭಿಜ್ಞಾನ ಪ್ರತಿರೂಪ ಎಂದು ಉದ್ಘೋಷಣೆ ಮಾಡಿದನು ಅಂತ ಪವಿತ್ರತಮವಾದ ಸಾಹಿತ್ಯದ ಅನುಸಂಧಾನವನ್ನು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಪರಮಾತ್ಮನು ಲೋಕಕಲ್ಯಾಣಾರ್ಥವಾಗಿ ಅವತಾರ ಮಾಡಿ ಇಲ್ಲಿ ಅನುಗ್ರಹ ಮಾಡಿದ ಕೆಲವು ಬಾಲ್ಯಗಳನ್ನು ಅವಳ ಹಿಂದೆ ಅಡಗಿರುವ ತತ್ವಾರ್ಥ ಧ್ವನಿಯರ್ಥಗಳನ್ನು ನನ್ನ ಹೆಸರು ಆಸ್ವಾದನೆ ಮಾಡಿದ್ದನ್ನು ಸ್ಮರಣೆ ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ಮುಂದುವರಿಯುತ್ತಿದ್ದೇವೆ. ಪ್ರಧಾನವಾಗಿ ಈ ಯಾವುದೋ ಒಂದು ಚರ್ಚನೆ ಮೇಲುಗಡೆ ಬರೆದಿದ್ದ ಲೇಖನವೊಂದನ್ನೇ ಹೇಳಿದೆ. ಶಿರುವಯಸ್ಸಿಲ್ ವೆಣ್ಣೆಯುಂ, ಪೆರೆ ವಯಸ್ಸಿಲ್ ಪೆಣ್ಣೆಯುಂ, ತಿಳಿದವನ್ ಕಡವುಳ ಆವಾನೋ. ಒಂದು ಆಪಾದನೆಯನ್ನು ಶ್ರೀಕೃಷ್ಣ ಮೇಲೆ ಮಾಡಿ ಆ ಪಾಪಿಷ್ಟವಾದ ಘೋಷಣೆಯನ್ನು ಗೋಡೆ ಮೇಲೆ ಬರೆದಿದ್ದಾರೆ ಚೆನ್ನೈನಲ್ಲಿ. ಇವಾಗ ಹೋಗಿ ನೋಡಬಹುದು. ಈ ದುಷ್ಟವಾದ ಒಂದು ಘೋಷಣೆ ಕೇಳಿದಾಗ ಮನಸ್ಸಿಗೆ ನೋವಾಗುತ್ತೆ, ಮನಸ್ಸಿಗೆ ಕೆರಳುತ್ತೆ. ಆದರೆ ಅದನ್ನು ಪ್ರತಿಭಟಿಸ್ತಕ್ಕಂತಹ ಸತ್ಯಾರ್ಥವನ್ನು ಅಷ್ಟೇ ಸುಂದರವಾಗಿ ಹೇಳಿ ಯಾರಿಗೆ ವಿಷಯದಲ್ಲಿ ಅರ್ಧ ನಂಬಿಕೆ ಇದೆಯೋ ಅಂತರ ಮುಂದೆ ಸರಿಪಡಿಸ್ತಕ್ಕಂಥ ವಿವರಣೆ ಏನು ಅದಕ್ಕೆ ಎನ್ನುವುದನ್ನು ನಿನ್ನೆ ಕೊಟ್ಟಿದ್ದನ್ನು ಸ್ಮರಣೆ ಮಾಡಿಕೊಳ್ಳಿ. ಆ ಹಿನ್ನೆಲೆ ಮೇಲೆ ಮುಂದುವರಿಯುತ್ತಾ ಇದ್ದೀವಿ. ಭಗವಾನ್ ಶ್ರೀಕೃಷ್ಣನು ನನ್ನ ಗೋಕುಲವನ್ನು ಬಿಟ್ಟು ಕೆಲವು ವಿಶೇಷ ಕಾರಣಗಳಿಂದ ಬೃಂದಾವನ ಎನ್ನುವ ಜಾಗವನ್ನು ತನ್ನ ವಾಸದಿಂದ ಅಲಂಕಾರ ಮಾಡಿದ. ಸಾಕ್ಷಾತ್ ಶ್ರೇಯಸ್ಪತಿಯು ಅಲ್ಲಿ ಪಾದನ್ಯಾಸ ಮಾಡಿದೊಡನೆಯೇ ಆ ಜಾಗವು ಪರಮ ವೈಕುಂಠದ ಅವತಾರವೇ ಆಯಿತು. ಅಲ್ಲಿ ದುಷ್ಟಪ್ರಾಣಿಗಳ ಭಯ ಇರಲಿಲ್ಲ. ಅಲ್ಲಿ ಭೂಮಿಯು ಕಂಟಕಾಕಿರಣವಾಗಿ ಜನಗಳಿಗೆ ತೊಂದರೆಯನ್ನು ಕೊಡ್ತಾ ಇರಲಿಲ್ಲ. ಅಲ್ಲಿ ವಾತಾವರಣವೆಲ್ಲೂ ಕೂಡ ಆನಂದಮಯವಾಗಿತ್ತು. ರಾಗದ್ವೇಷಗಳನ್ನು ಕುಡಿದ ತೊಡಿದಲ್ಲಿ ಬರಬೇಕಾಗಿದ್ದರೆ ಹಸುರು ಬಂದು ಹತರಾಕೋಸ ಬರಬೇಕು ಹೊರತು ಅಲ್ಲಿ ಜನಗಳಲ್ಲಿ ಆ ಪ್ರವೃತ್ತಿ ಇರಲಿಲ್ಲ. ಏನು ಶುದ್ಧ ಸತ್ಯಮನಾಯ ಭಗವಂತ ಅಲ್ಲಿ ಅವತಾರ ಮಾಡಿದ್ದಾನೆ. ಅದು ಲಕ್ಷ್ಮೀದೇವಿಯ ನಿವಾಸ ಸ್ಥಾನವಾಯಿತು ಎನ್ನುವುದನ್ನು ವೇದವ್ಯಾಸ ಮಹರ್ಷಿಗಳು ಉದ್ಘೋಷಣೆ ಮಾಡುತ್ತಾರೆ. ಅಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನಾನು ಹೇಳಿದ್ದು, ಮತ್ತೆ ಕೆಲವು ಘಟನೆಗಳನ್ನು ಇಲ್ಲಿ ನೆನಪು ಮಾಡಿಕೊಳ್ತೇವೆ. ಯಜ್ಞಪತ್ನಿಯರಿಗೆ ಭಗವಂತನು ಮಾಡಿದ ಅನುಗ್ರಹ. ಶ್ರೀಕೃಷ್ಣನು ಪೌಗಂಡ ವಯಸ್ಸನ್ನು ಹೊಂದಿದ್ದಾನೆ. ತನ್ನ ಜೊತೆಯ ಬಾಲಕರ ಜೊತೆ ಅರಣ್ಯಕ್ಕೆ ವಿಹಾರಕ್ಕೆ ಹೋಗಿರುವಾಗ ಶ್ರೀಕೃಷ್ಣ ಸಹಚರ ಬಾಲಕರು ಕೂಡ ಮಹಾರಾಜರ ಮಗ, ನಮಗೆ ಪ್ರೀತಿ ಗೆಳೆಯ, ತುಂಬ ಹಸಿವಾಗಿದೆ, ನಮಗೆ ಏನಾದರೂ ಆಹಾರ ತಂದು ಕೊಡು ಅಂತ ಕೇಳಿದಾಗ ಶ್ರೀಕೃಷ್ಣನು ನಿಮಗೆ ದೊರಕಿಸ್ಕೊಡ್ತೀನಿ, ಇಲ್ಲಿ ಪಕ್ಕದಲ್ಲೇ ಒಂದು ಯಜ್ಞ ನಡೀತಾ ಇದೆ, ಆ ಯಜ್ಞದಲ್ಲಿ ಯಜ್ಞಕ್ಕೆ ಇತರರಿಗೆ ದಾನ ಕೊಟ್ಟ ಶೇಷದಿಂದ ಯಜ್ಞವನ್ನು ಮಾಡಬಾರದು, ಆದರೆ ಯಜ್ಞದಲ್ಲಿ ಯಾರು ಬೇಕಾಗೋ ದಾನ ಮಾಡೋಕ್ಕೋಸ್ಕರವೇ ಒಂದು ವಿಶಿಷ್ಟವಾದ ಆವಿರ್ಭಾಗ ಇದೆ, ಅದೇ ಒಂದು ನಿಮ್ಮನ್ನು ಹೇಳ್ತೀನಿ. ಆ ಹೆಸರನ್ನು ಹೇಳಿ ಕೃಷ್ಣ ಮದನಾಮ ಅರಣ್ಯಕ್ಕೆ ಬಂದಿದ್ದಾರೆ. ಅವರಿಗೆ ಅನುಚ್ಛಿಷ್ಟವಾಗದೇ ಇರತಕ್ಕಂಥ ಒಂದು ಭಾಗ ಇದೆ ಯಜ್ಞದಲ್ಲಿ, ಅದರ ಹೆಸರಿದು ಅದನ್ನು ಹೇಳಿ ಕಳಿಸಿದ್ದಾರೆ, ಅದನ್ನು ದಯವಿಟ್ಟು ಕಳಿಸ್ಕೋಬೇಕು, ತುಂಬ ಹಸಿವಾಗಿದೆ ಅಂತ ಹೇಳಿ ಕಳಿಸ್ತಾರೆ. ಆದರೆ ಅನ್ನಮದ ಅರ್ಥಮದ ವಿದ್ಯಾಮದ ಹಾಗೆ ತಪೋಮದವೂ ಒಂದುಂಟು. ಇದರಿಂದ ಆತ್ಮಾತರಾಗಿದ್ದ ಋಷಿಗಳು ಯಾರು ಕೃಷ್ಣ ಬಲರಾಮರು ನಮಗೆ ಗೊತ್ತಿಲ್ಲ. ಯಜ್ಞಕ್ಕೆ ಇರಬೇಕಾದ ಪದಾರ್ಥಗಳನ್ನು ಅವರಿಗೆ ಕೊಟ್ಟು ಇದನ್ನು ಉಚ್ಚಿಷ್ಟ ಮಾಡೋದು ನಮಗೆ ಇಷ್ಟವಿಲ್ಲ ಅಂತ ಹೇಳಿದಾಗ, ಅಂಥ ಭಾಗ ಕೊಡಬೋದ ದಾನ ಭಾಗ ಒಂದಿದೆ ಅಂತ ಹೆಸರು ಹೇಳಿದ್ರು ಕೂಡ ಅವ್ರ ಗಮನ ಬರಲಿಲ್ಲ, ಅಹಂಕಾರ ಕಾರಣವಾಯಿತು. ಹಾಗೆ ಹಿಂತಾ ಇರುವಾಗ ಕೃಷ್ಣ ಬಲರಾಮರು ಒಂದು ಹೆಸರು ಕೇಳಿದೊಡನೆಯೇ ಆ ಯಜ್ಞವನ್ನು ಮಾಡ್ತಾ ಇದ್ದಂಥ ಋಷಿಗಳ ಪತ್ನಿಯರ ಮನಸ್ಸು ಆನಂದಭರಿತವಾಯಿತು. ಕೃಷ್ಣ ಬಲರಾಮರು ಆ ವಿರೋಜಾಯಕ್ಕೆ ನಾವಾಗೇ ಹೋಗಿ ಅವರಿಗೆ ಸಮರ್ಪಣೆ ಮಾಡಬೇಕಾಯಿತು. ಅವರೇ ಬಂದು ಕೇಳುತ್ತಾರೆ ಇದೋ ಹೊರಟೆವು ಎಂಬುದಾಗಿ ನೈವೇದ್ಯಕ ಇಟ್ಟಿದ್ದ ಪದಾರ್ಥಗಳನ್ನು ತಾವೇ ಕೈಯಲ್ಲಿ ತೆಗೆದುಕೊಂಡು ಅವಿಡೋ ಕೃಷ್ಣ ಮಾಹಿತಿ ತಳಿಗೆ ಜಾಗಕ್ಕೆ ಹೋದರು. ಇದೋ ಕೊಳ್ಳಿ ಎಂಬ ಸಮರ್ಪಣೆ ಮಾಡಿದರು. ಶ್ರೀಕೃಷ್ಣ ತಾನು ಉಂಡು ತನ್ನ ಪ್ರಸಾದವನ್ನು ತನ್ನ ಒಡನಾಡಿಗೆಲ್ಲರಿಗೂ ಹಂಚಿದ್ದನು. ಇಲ್ಲಾದ ನಂತರದಲ್ಲಿ ಅತ್ಯಂತ ಕೃತಜ್ಞತೆ ನಿಮಗೆ, ನೀವು ಹೊರಟಬಹುದು ಅಂತ ಹೇಳಿದಾಗ ಶ್ರೀಕೃಷ್ಣನನ್ನು ಎಷ್ಟೆಷ್ಟು ನೋಡಿದರೂ ತೃಪ್ತಿ ಇಲ್ಲ ಅವರಿಗೆ. ಅಂಥ ರೂಪಕ್ಕೆ ಆಸೇಚನಕ ದರ್ಶನ ಅಂತ ಹೇಳಿದರು. ನ ಜಾಯತೆ ಯತ್ರ ತೃಪ್ತಿ ತದ ಆಸೇಚನಕಂ ವಿದುಹು. ಯಾವುದನ್ನು ಎಷ್ಟೆಷ್ಟು ನೋಡ್ತಾ ಇದ್ರೂ ಕೂಡ ತೃಪ್ತಿ ಆಗಬೇಕು, ತೃಪ್ತಿ ಆಗಬೇಕು, ಆಗತ್ಲೇ ಇರಬೇಕು ಅಂತೀಯೋ ಅಂಥ ವಸ್ತುವಿಗೆ ಅಪರ್ಯಾಪ್ತಾಮೃತ ಆಸೇಚನಕ ಎಂಬುದಾಗಿ ಹೆಸರುಂಟು. ಈ ಭಗವಂತನ ಸ್ವರೂಪ ಈಗ ಆಸೇಚನಕವಾಗಿದೆ. ಎಷ್ಟು ತೃಪ್ತಿ ಆದರೂ ದಣಿದರೂ ತೃಪ್ತಿ ಉಂಟಾಗಲು ಅದರ ವಿಷಯದಲ್ಲಿ ಎನ್ನುವುದನ್ನು ತಿಳಿಯಿದೆ. ಇತರ ಪದಾರ್ಥಗಳ ತೃಪ್ತಿ ಅಂತೆ ಅದು ಒಂದು ತೃಪ್ತಿ ಅದನ್ನು ತಿಳಿದಿರತಕ್ಕವರು ನಮ್ಮ ದೇಶದಲ್ಲಿ ಒಬ್ಬರು ನೋಡಿ, ಈ ಭಗವಂತನ ಸಾಕ್ಷಾತ್ಕಾರ ಭಗವಂತನ ಆನಂದ ಅಂತಿದೆಯಲ್ಲ, ಇದನ್ನು ಸುಮ್ಮನೆ ಆನಂದಮಯ ಆನಂದಮಯ ಭಗವಂತ ಆನಂದಮಯ ಆನಂದಮಯ ಅಂತ ಈ ಆಲೋಚನೆಯಲ್ಲೇ ಮಾಡ್ತಾ ಇದ್ದಾರೆ. ಅದೇ ಒಂದು ಸಂತೋಷ ಕೊಡ್ತು. ನಿಜವಾದ ನೋಡ್ಬಿಟ್ರೆ ಏನಿರುತ್ತೆ ಮೇಲೆ ಅದರಲ್ಲಿ? ಈ ತರಹ ಸಂತು ಅಂತ ಕರೆಸಲ್ಪಟ್ಟಿರ್ತಕ್ಕಂಥ ಕಡಿಮೆ ತಿಳುವಳಿಕೆಯವರೊಬ್ಬರು ಹೇಳಿದ್ದಾರೆ. ಏಕೆಂದರೆ ಅವರಿಗೆ ಇದು ಪರಿಚಯವಿಲ್ಲ. ಪ್ರತಿಯೊಂದು ಪದಾರ್ಥಕ್ಕೂ ಅರ್ಥಶಾಸ್ತ್ರಿಗೆ ಹೇಳ್ತಾರೆ ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ ಅಂತ. ಯಾವುದೋ ಒಂದು ಪದಾರ್ಥ ಇದೆಯಲ್ಲ, ಅದನ್ನ ಒಂದು ಪ್ರಮಾಣದವರೆಗೂ ಒಳ್ಳೆ ಪದಾರ್ಥ ಇದೆ ಅದು ಸ್ವೀಕಾರ ಮಾಡಿದ್ರೆ ಸಂತೋಷ ಮಾಡುತ್ತೆ. ಪದಾರ್ಥ ಜಾಸ್ತಿ ಆಗ್ಬಿಟ್ಟು ನ್ಯೂಸ್ನೆಸ್ ಆಗ್ಬಿಡುತ್ತೆ. ಸಾಮಾನ್ಯ ಎಲ್ಲ ಪದಾರ್ಥಗೂ ಅನ್ವಯಿಸುತ್ತೆ ಇದು. ಇದೇ ನಿಮ್ಮನ್ನು ಭಗವಂತ ದರ್ಶನಕ್ಕೂ ಅನ್ವಯಿಸಿದವರು ಒಂದ್ಸ ನೋಡಿ ಆಯಿತು, ಪುನಃ ಪುನಃ ಎಂದಿಗೂ ನೋಡ್ತಾ ಇರೋದು ಎಲ್ಲಿ ಬಂತು ಅಂತ ಹೇಳ್ತಾರೆ. ನೋಡಲೇಬಾರ್ದು, ನೋಡಬೇಕು, ಆಸೆಯೇ ದೊಡ್ಡದು ಅಂತ. ಬಾಯಾರಿಕೆ ಆದಾಗ ನೀರು ಕುಡಿಬೇಕು, ನೀರು ಕುಡಿ ತಿಂತರೆ ಅದೇ ಸಂತೋಷ ಪಡಬೇಕು, ನೀರು ಕುಡಿದ್ಬಿಟ್ಟು ಏನಿರುತ್ತೆ ಆಮೇಲೆ. ಈತ ಅಲ್ಪಮತಿ ಇವರಾಗಿದ್ದಾರೆ ಭಗವಂತ ದರ್ಶನ ಆ ಥರದ್ದು. ಹಿಂದೆ ಒಮ್ಮೆ ಒಂದು ಸಭೆಯಲ್ಲಿ ಭಗವದ್ ವಿಷಯಕ್ಕಾಗಿ ಪ್ರವಚನ ಮಾಡಿದ ಮಹಾಂತರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಸಂಶಯ ಇದ್ದೆ ಕೇಳಬಹುದು ಅಂತ ಹೇಳಿದ ಒಬ್ಬರು ನಿಂತ್ಕೊಂಡ್ರು. ಸ್ವಾಮಿಗಳೇ, ನಾವು ಐಶ್ವರ್ಯವತ್ತಿನ ಮೇಲೆ ಹುಟ್ಟಿರ್ತಕ್ಕವರು, ಭಗವಂತ ಭಕ್ತಿ ಉಳ್ಳವರು, ಎಲ್ಲ ದೇವಾಲಯಗಳು ಹೋಗಿದ್ದೀವಿ, ದೇವ ದರ್ಶನ ಮಾಡಿದ್ದೀವಿ, ದೇವರಿಗೆಲ್ಲ ಅಷ್ಟೋತ್ತರ ಸಹಸ್ರ ನಾವು ಎಲ್ಲ ಮಾಡಿಸಿ ಎಲ್ಲ ಮಾಡಿಸಿ ಅದರಲ್ಲಿ ಆಯಿತು ಇನ್ನು ಹೋಗೋಣ ಬರಬೇಕು ಅಂತ ಮನಸ್ಸು ಬರುತ್ತೆ. ಆ ತಿಮ್ಮಪ್ಪನ ಮುಂದೆ ಹೋಗಿ ನಿಂತ್ಕೊಂಡ್ರೆ ಏನು ಮಾಡೋದು ಬರೋ ಮನಸ್ಸು ಬರೋದಲ್ಲ, ಏನು ಕಾರಣ? ಅದು ಆಸೆಚನ ದರ್ಶಪ್ಪ ಅಷ್ಟೆ, ಅಪರ್ಯಾಪ್ತ ಅಂತಪ್ಪ. ಇಷ್ಟು ಉತ್ತರ ಅಂತ ಸ್ವಾಮಿಯನ್ನು ನೋಡಿದ್ದಾರೆ ಇವರು. ನೋಡೋದೊಡನೆಯೇ ಆನಂದ ಪಡಿಕದ ಗಾತ್ರ ಇನ್ನು ನೋಡಬೇಕು, ಮತ್ತೆ ನೋಡಬೇಕು, ಎನ್ನಗೂ ನೋಡ್ತಾ ಇರಬೇಕು ಅಂತ ಆಸೆ ಇಲ್ಲ. ಇಲ್ಲಿ ತುಂಬ ಹೊತ್ತು ನಿಂತ್ಬಿಡ್ತಾರೆ. ಆ ಕಡೆ ಅವರ ಪತಿ ಇಳಿದಾರದ ಏಕೆನಲ್ಲಿ ಅದು ಬೇಕು ಇದು ಬೇಕು, ಕೊನೆಗೆ ಅವಳು ಬಂದು ಕೂತ್ಕೊಂಡು ಹೇಗೆ ಮುಂದುವರಿಬೇಕು, ಹೇಗೆ ಪತ್ನಿ ಇಲ್ಲ ಏನು ಮಾಡೋದು ಹೀಗೆ ಆರ್ಭಟ ಮಾಡ್ತಾ ಇದ್ದಾರೆ ಅವರು. ಆ ಚಿತ್ರ ಮನಸ್ಸು ಬಂದು ಮನೆಗೆ ನಾವು ಹೋದ ಬಳಿಕ ನಮ್ಮನವರು ತಿರುಸಿ ಓಡಿಸ್ಬಿಡ್ತಾರಲ್ಲ ಏನು ಮಾಡೋದು ಅಂದರೆ, ಅವ್ರು ಮನೆ ಹೋದೆ ಇರೋಕ್ಕಾಗಿತ್ತು, ನೀವಿಲ್ಲೇನೆ ನೀವು ಹೋಗಿ ನೀವಿರೋ ಜಾಗದಲ್ಲೇ ನಾನು ನೋಡ್ತಾ ಇರಿ. ನಮ್ಮ ಸಂಕಲ್ಪದಿಂದ ನೀವಲ್ಲಿ ಹೋದಾಗ ಋಷಿಗಳೆಲ್ಲರೂ ಕೂಡ ಪಶ್ಚಾತ್ತಾಪದಗ್ಧರಾಗಿ ನಿಮ್ಮನ್ನು ಸ್ವಾಗತಿಸುತ್ತಾರೆ ಅಂತ ಅಭಯ ಕೊಟ್ಟು ಸ್ವಾಮಿ ಅವರ ಬಳಿ ಕಳಿಸ್ಬಿಡ್ತಾನೆ. ಭಗವಂತ ಹೇಳದಂತೆ ಆಯಿತು. ಇವರು ನೋಡ್ತಾ ಋಷಿಗಳು ಗಗನಕ್ಕೆ ಕಣ್ಣೀರು ಸುರಿಬಿಟ್ಟುತ್ತೆ. ಎಂಥ ಭಾಗ್ಯ ನಿಮಗೆ, ಸರ್ವಯೀಗಳಿಗೂ ಭೋಕ್ತವಾಗಿರ್ತಕ್ಕಂತಹ ಯಜ್ಞಾನ ಹೆಸರನ್ನೇ ಪಡೆದ ಅವತಾರ ಮಾಡಿದಂತಹ ಯಜ್ಞೇನ ಯಜ್ಞಮಯಜಂತ ದೇವಾ ಎನ್ನುವ ಸ್ವಾಮಿಯನ್ನು ನಾವು ಅದರ ಪೂಜಾ ಪ್ರತೀಕವಾಗಿ ಇಲ್ಲಿ ನಾವು ಮಾಡ್ತಾ ಇದ್ದರೆ ಅದರ ಫಲವನ್ನೇ ಅನುಭವಿಸ್ಬಿಟ್ರಿ ನೀವು, ನಮ್ಮ ಬುದ್ಧಿ ಹೊಳಿಲ್ವಲ್ಲ. ಆವಾಗ ನೀವು ಫಲ ಅನುಭವಿಸ್ಬಿಟ್ಟು ಬಂದಿರಿ, ನೀವೇ ಧನ್ಯರು ಧನ್ಯರು ಅಂತ ಅವರ ಸ್ನೇಹಿತನ ಕೊಂಡಾಡಿ ಅವರನ್ನು ಸ್ವಾಗತಿಸಲು ಅಂತ. ಯಾ ಪ್ರೀತಿ ವಿದುರಾರ್ಪಿತೆ ಮುರಳಿಪೋ ಕುಂತರ್ಪಿತೆ ಯಾದೃಶಿ ಯಾ ಗೋವರ್ಧನ ಮೂರ್ತಿ ಯಾ ಚಪುಳಿಕೆ ಕೃತಿಕೆ ಸನ್ಯೇ ಯಶೋದಾರ್ಪಿತೆ ಭಾರದ್ವಾಜ ಸಮರ್ಪಿತೆ ಶಬರಿಕಾ ದತ್ತೇ ಧರೆ ಅವೃತಾಂ ಯಾ ಪ್ರೀತಿ ಮುನಿ ಭಕ್ತಿ ಭಕ್ತಿ ರಚಿತೇಪಿ ಅತ್ತರ ಆಪಿತಾಂಗಾಂಕುರು ಒಂದು ಇಲ್ಲಾಶುಕ ಕೊಂಡಾಡಿದ. ಆ ಯಜ್ಞಪತಿಯವರು ಅರ್ಪಿಸಿದ ಪದಾಲ ಅಷ್ಟು ಪ್ರೀತಿ ಸ್ವಾಮಿಗೆ. ಇದು ಒಂದು ರಹಸ್ಯವೂ ಸ್ನಿಗ್ಧವೂ ಮಧುರವೂ ಹೃದಯವಾಗಿರುವ ಆಖ್ಯಾನ ಶ್ರೀಮದ್ ಭಾಗವತದಲ್ಲಿ. ಅಂತೆಯೇ ಮತ್ತೊಂದು ಭಗವಂತನು ಮಾಡಿದ ಗೋವರ್ಧನವದ್ಧಾರಣ ಪ್ರಸಂಗ. ಅದಕ್ಕೆ ಹಿಂದೆ ಬ್ರಹ್ಮದೇವರಿಗೆ ಭಗವಂತ ಅನುಗ್ರಹ ಮಾಡಿದ ಪ್ರಸಂಗವನ್ನು ನೆನೆಸಿಕೊಳ್ಬೇಕು ನಾವು. ಬ್ರಹ್ಮದೇವರು ಲೋಕಕ್ಕೆಲ್ಲ ಪಿತಾಮಹರು, ಸರ್ವದೇವತೆಗಳು ಪೂಜ್ಯರಾದವರು. ಬ್ರಹ್ಮದೇವರೇ ಸೃಷ್ಟಿಯನ್ನು ಮುಂದುವರೆಸಿ ನನ್ನ ಅನುಗ್ರಹದಿಂದ ದುಷ್ಟವಾದ ರಜೋಗುಣ ನಿಮ್ಮನ್ನು ಆಕ್ರಮಿಸುವುದಿಲ್ಲ ಅಂತ ಭಗವಂತನಿಂದ ಅಭಯನ ಪಡೆದಂಥ ಲೋಕಪಿತಾಮಹ ದೇವದೇವ. ಅಂಥವರು ಭೂಲೋಕದಲ್ಲಿ ಶ್ರೀಕೃಷ್ಣ ಮಾಡ್ತಾ ಇದ್ದಂತಹ ಲೀಲೆಗಳನ್ನು ನೋಡಿ ಸಂತೋಷ ಪಡ್ತಾ ಇದ್ದರು. ಆ ಸಂತೋಷದ ಮಧ್ಯದಲ್ಲಿ ಅವರಿಗೆ ತಿಳುವಳಿಕೆ ಕೊಡೋಕೋಸ್ಕರವಾಗಿ ಭಗವಂತ ಅವರ ಮನಸ್ಸಿನಲ್ಲಿ ಸ್ವಲ್ಪ ಸಂಶಯ ರಾಕ್ಷಸನು ರಾದರ್ ಸಂಶಯ ಪಿಶಾಚು ಪ್ರವೇಶ ಮಾಡುವಂತೆ ಮಾಡದ. ಏನು ಸಂಶಯ ಅಂದರೆ ಭಗವಂತನೇ ಕೃಷ್ಣ, ಆದರೆ ಈ ಮನುಷ್ಯ ಲೋಕಲ್ಲಿ ಬಂದು ಮನುಷ್ಯ ಆಟವನ್ನು ಆಡ್ತಾ ಇರುವಾಗ ತನ್ನ ಭಗವತ್ ಸ್ವರೂಪವನ್ನು ಯಾಕೆ ಮರೆತಿರಬಾರ್ದು, ಅವನು ಪರೀಕ್ಷೆ ಮಾಡಬೇಕಿದ್ದ ಅಂತ. ಹಿಂದೆ ಈ ಅಧ್ಯಾತ್ಮ ರಾಮಾಯಣದ ಒಂದು ಉಪಾಖ್ಯಾನವನ್ನು ಕೇಳಿದ್ದುಂಟು. ರಾಮದೇವರು ಸೀತೆಯನ್ನು ಅರಸುತ್ತಾ ಉನ್ಮತ್ತನೋಪಾದಿಯಲ್ಲಿ ಎಲೆಗಿಡುವೆ ಸೀತೆಯನ್ನು ಕಂಡಿಗೆ, ಎಲೆ ಪರ್ವತವೆ ಸೀತೆಯನ್ನು ಕಂಡಿಗೆ ಎಲ್ಲ ವಿಲಪಿಸ್ತಾ ಹೋಗ್ತಾ ಇರುವಾಗ ಪಾರ್ವತಿ ಪರಮೇಶ್ವರು ಈ ದೃಶ್ಯವನ್ನು ನೋಡಿದ್ರು. ಆವಾಗ ಪಾರ್ವತಿ ಮನಸ್ಸಿನಲ್ಲಿ ಇದೇನು, ಸಾಕ್ಷಾತ್ ಶ್ರೀಕೃಷ್ಣ ಹೊರುವಾಗ ರಾಮಾಯಂಬೆಯ ರಾಕ್ಷಸದ ಮಹಿಮೆಯನ್ನು ಕೇಳ್ತಾ ಇದ್ರಲ್ಲ, ಅಂತಹ ಮಹಾಪುರುಷ ಸಾಕ್ಷಾತ್ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಎಂಬುದಾಗಿ ನೀವು ಭಜನೆ ಮಾಡ್ತೀರಿ, ನಾನು ಭಜನೆ ಮಾಡ್ತೇನೆ, ಏನು ತನ್ನ ಹೆಂಡತಿಯನ್ನು ಕಳ್ಕೊಂಬಿಟ್ಟು ಅದಕ್ಕೋಸ್ಕರ ಅವ್ರ ಹೆಂಡತಿ ಇದ್ದಾಳೆ ಅಂತ ಏನೂ ತಿಳಿಯಿದೆ, ಹೀಗೆ ಓಡಾಡ್ತಿದ್ದಾನಲ್ಲ ಸೀತೆ ಎಲ್ಲಿ ಅಂತ ಗೊತ್ತಿಲ್ಲ ಇವನಿಗೆ. ಪರಮೇಶ್ವರ ಹೇಳದ, ಅವನು ಮಹಾಪುರುಷ, ಸಂಶಯಕ್ಕೆ ಒಳಗಾಗಬೇಡ, ಅವನು ಪರಂಜ್ಯೋತಿ, ಸಂಶಯ ಪಡಬೇಡ ಅಂತ ಹೇಳಿದಾಗ ಸರಿ ಅಂತಂದ್ಬಿಟ್ಟು ಶಾಪಲ್ಯದಿಂದ ಪರೀಕ್ಷೆ ಮಾಡಿ ನೋಡೋಣ ಅಂದ್ಬಿಟ್ಟು ತಾನೇನೆ ಸೀತಾದೇವಿಯ ರೂಪವನ್ನು ತಾಳಿ ರಾಮ ಮುಂದೆ ಕಾಣಿಸ್ಕೊಂಬಿಟ್ಲಂತೆ. ಅವ ಶ್ರೀರಾಮ ಅವಳು ನೋಡಿ ಕೈ ಬಿಟ್ಟು, ಏನು ಪಾರ್ವತಿ ದೇವಿಯೇ, ಶಿವ ಏ ನೀನು ಒಬ್ಬಳೆ ಬಂದ್ಬಿಟ್ಟಿಲ್ಲ ಅಂತ ಹೇಳಿದ್ರು. ತುಂಬಾ ನಾಚಿಕೆಯಿಂದ ಅವನಿಗೆ ಕೈ ಮುಗಿದು ಹೊರಟೋಗ್ಬಿಟ್ಟಂತೆ. ಆ ಪರಮೇಶ್ವರ ಧ್ಯಾನದಿಂದ ಕಣ್ಣು ತೆರೆದಿದ್ದ, ನೋಡಿ ನೀ ರಾಮನ ಪರೀಕ್ಷೆ ಮಾಡೋಕೆ ಹೋಗಿಲ್ಲ ತಾನೆ, ಅದೇ ಕೆಲಸ ಮಾಡಿರೋದು ಇವಳು, ಆದರೆ ಇಲ್ಲ ನೀವು ಹೇಳಿದ ಮೇಲೆ ಅಪನಂಬಿಕೆಯೇ ಅಂತ ಸುಳ್ಳು, ಬಿಳಿ ಸುಳ್ಳು ಕರಿ ಸುಳ್ಳು ಹೇಗಾರಾಗಲಿ ಅದು ಹೇಳ್ಬಿಟ್ರು. ಶಿವ ನನ್ನ ಮಾತು ಮೇಲೆ ನಡೆದಿಯೇ, ಮುಂದೆ ನಿನಗೆ ಒಂದು ದೊಡ್ಡ ತೊಂದರೆ ಆಗುತ್ತೆ ಅಷ್ಟೇ ಹೇಳಿದೆ, ಅಲ್ಲಿ ಮುಂದಕ್ಕೆ ದಾಕ್ಷಿಣ್ಯದಲ್ಲಿ ತನ್ನ ದೇಹವನ್ನು ಅರ್ಪಣೆ ಮಾಡೋಕೆ ಹಬ್ಬ ಅಂತ ಹೇಳುವ ಕಥೆಯನ್ನು ಅಧ್ಯಾತ್ಮ ರಾಮಾಯಣ ಹೇಳಿದ್ದನ್ನು ತುಳಸಿ ರಾಮಾಯಣ ಹೇಳಿದ್ದಾರೆ. ಕಥೆ ನಡೆದ ಘಟನೆ ಹಾರ ದೇವತೆಗಳ ಮನಸ್ಸಲ್ಲೂ ಒಮ್ಮೊಮ್ಮೆ ದೇವದೇವನ ವಿಷಯದಲ್ಲಿ ಮುಷ್ಯಂತಿ ಎಂ ಸೂರಯ್ಯ ಅವನ ವಿಷಯದಲ್ಲಿ ಮೋಹ ಒಮ್ಮೊಮ್ಮೆ ಉಂಟಾಗಬಹುದು, ಇವಾಗ ಬ್ರಹ್ಮದೇವರ ಮನಸ್ಸಲ್ಲಿ ಮೋಹವನ್ನು ಉಂಟು ಮಾಡಿದ್ದಾರೆ ಭಗವಂತ. ಯಾಕೆ ಅವನ ಬಗೆ ಬಗೆಯ ಶಕ್ತಿಗಳಲ್ಲಿ ಅನುಗ್ರಹ ತಿರೋಧಾನ ನಾನಾ ಶಕ್ತಿಗಳಲ್ಲಿ ತಿರೋಧಾನ ಶಕ್ತಿನ ಪ್ರಯೋಗಿಸಿದ್ರೆ ಮರ್ತೋಗುತ್ತೆ, ಅನುಶಕ್ತಿಯನ್ನು ತೋರಿದ್ರೆ ಮತ್ತೆ ಜ್ಞಾನ ಉಂಟಾಗುತ್ತೆ. ಆ ತಿರೋಧನ ಶಕ್ತಿಯ ಕಿಂಚಿದ ಭಾಗವನ್ನು ಮಾತ್ರ ಬ್ರಹ್ಮವಿಲ್ಲ ಪ್ರವೇಶ ಮಾಡಿಸ್ತಂತೆ. ತಕ್ಷಣ ಹೇಳೋ ಕೃಷ್ಣನ ಪರೀಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ಕೃಷ್ಣ ಜೊತೆಯಲ್ಲಿ ಬೇಕಾದಷ್ಟು ಗೋವುಗಳು ಗೋವುಗಳೆಲ್ಲ ಬಂದಿದ್ದಾರೆ. ಶ್ರೀಕೃಷ್ಣ ಎಲ್ಲೋ ಹೊರಗಡೆ ಹೋಗಿರೋ ಸಮಯದಲ್ಲಿ ಆ ಗೋವುಗಳು ಆ ಗೋವುಳರು ಎಲ್ಲರನ್ನೂ ಒಂದು ಗುಹೆ ಒಳಗಡೆ ಮುಚ್ಚಿಟ್ಬಿಟ್ಟು ನೋಡೋಣ ತಮಾಷೆ ಏನಾಗುತ್ತೆ ಅಂತ ಹೊರಟೋಣ. ಶ್ರೀಕೃಷ್ಣ ಓಹೋ ಬ್ರಹ್ಮದೇವರು ಬುದ್ಧಿ ಕಲಿಯುತ್ತಾ ಇದ್ದಾರೆ ಇವಾಗ ಆಗಲಿ ಎಂಬುದಾಗಿ ಸುಮ್ಮನೆ ಇದ್ಬಿಟ್ಟ. ಬ್ರಹ್ಮದೇವರು ಏನಾಗುತ್ತೆ ಹೊರಟೋಗ್ಬಿಟ್ರು ಆ ಜಾಗದಿಂದ. ಶ್ರೀಕೃಷ್ಣ ತನ್ನ ಯೋಗ ಬಲದಿಂದ ಯಾವ್ಯಾವ ಗೋವುಗಳು ಯಾವ್ಯಾವ ಗೋವುಗಳರು ಗೋವುಳರು ಅಲ್ಲಿ ಕಾಣಿಸ್ತಾ ಇದ್ದಿಲ್ವೋ ಆ ಗೋವುಗಳು ಆ ಗೋವತ್ಸಗಳು ಆ ಗೋವುಗಳು ಎಲ್ಲವೂ ತಾನೇ ಆಗಿ ತಾನೇ ಆಯಾ ರೂಪಗಳೆಲ್ಲವನ್ನು ತಾಳ್ಕೊಂಡವನಾಗಿ ಹಿಂದಿನಂತೆ ಕತೆ ನಡೀತಾ ಇದೆ, ಯಥಾವತ್ ನಡೀತಾ ಇದೆ. ಅದು ಒಂದು ವಿಶೇಷ. ಆ ಗೋವುಗಳನ್ನು ಗೋವುಗಳನ್ನು ಅವರ ಮನೆ ನೋಡಿ ನೋಡಿದ ಮೇಲೆ ಅವರ ತಂದೆ ತಾಯಿಗಳು ಆ ಗೋವನ್ನ ಪಾಲಕರು ಅವ್ರನ್ನ ನೋಡೇನೋ ಅದ್ಭುತವಾದ ಸಂತೋಷ ಉಂಟಾಗೋದಂತೆ. ಹಿಂದೆ ಗೋವುಗಳು ಬರ್ತಾ ಇದ್ದು, ಹಿಂದೆ ನಮ್ಮ ಮಕ್ಕಳು ಬರ್ತಾ ಇದ್ದು, ಅವ್ರು ನೋಡಿ ಸಂತೋಷ ಉಂಟಾಗ್ತಿತ್ತು. ಅದು ಇವಾಗೇನೋ ಪರಮಾದ್ಭುತವಾದ ಸಂತೋಷ ಆಗ್ತಾ ಇದೆ, ನಮಗೇನಂತೂ ಗೊತ್ತಿಲ್ಲ ಅವರಿಗೆ ಎರಡೇ ವ್ಯತ್ಯಾಸ. ಇನ್ನು ಬಂದನ್ನು ಹೇಳ್ತಾ ಇದ್ದಂತೆ ಈಗ ತಿಂಗಳುಗಟ್ಟಲೆ ಕಳೆದ ಅಂತಲ್ಲಿ ಬ್ರಹ್ಮದೇವರು ಯೋ ಪಾಪ ನಾವು ಕೃಷ್ಣ ಪರೀಕ್ಷೆ ಮಾಡೋಕೆ ಹೋದವು ಆ ಗೋವುಡ್ರದ ತಂದೆ ತಾಯಿ ಗಣಿತ ಏನಾಗಿದೆಯೋ ಏನೋ ಏನು ಮರುಕು ಅಂತ ತೋರಿದವನಾಗಿ ಅಲ್ಲಿಗೆ ಬಂದು ನೋಡಿದಾಗ ಹಿಂದಂತೆ ಎಲ್ಲವೂ ನಡೀತಾ ಇದೆ. ಆ ಹೊರಗಡೆ ಇದ್ದಂಥ ಗುಹೈಲಿದ ಗೋವುಗಳನ್ನು ಹೊರಗಡೆ ಬರಮಾಡ್ಬಿಟ್ಟ. ಆ ಗೋವುಗಳರು ಆ ಗೋವುಗಳು ಈ ಗೋವುಗಳು ಇವೆಲ್ಲ ನೋಡ್ಬಿಟ್ಟು ಇದರಲ್ಲಿ ತಾನು ಸೃಷ್ಟಿ ಮಾಡಿದ ಗೋವುಗಳು ಯಾರೋ ಹಿಂದೆ ಕೃಷ್ಣ ಸೃಷ್ಟಿ ಮಾಡಿದ ಯಾರೋ ಪತ್ತೆ ಮಾಡೋಕ್ಕಾಗಿಲ್ಲ ಅವರಿಗೆ. ಮುಖ್ಯಂತೆ ಎಂ ಸೂರಯ್ಯ ಅವ ಕೃಷ್ಣ ಮುಗುಳಿಗಿನಕ್ಕೂ ಭ್ರಮ ತೋರಿಸಿದ್ರೆ ಶ್ರೀಕೃಷ್ಣನೇ ಯಾವ ಗೋವುಗಳ ಗೋಪಾಲಕರ ರೂಪ ತಾಳಿದ್ನೋ ಗೋವು ತಾಳಿದ್ನೋ ಆ ಗೋವುಗಳಿಗೊಬ್ಬ ಇಲ್ಲ ಶಂಖಚಕ್ರಕ್ಕೆ ಕಾಣ್ತಂತೆ. ಆವಾಗ ಭಗವಂತ ಶ್ರೀಕೃಷ್ಣ ನಮಸ್ಕಾರ ಮಾಡಿ ನಿನ್ನ ಪರೀಕ್ಷೆ ಮಾಡಿದ್ರೆ ನಾನು ಕ್ಷಮಿಸಬೇಕು, ಶೋಧನಲ್ಲೂ ಮೇಮು ಪಾತ್ರಮ ದೇವರು ನಮ್ಮನ್ನು ಪರೀಕ್ಷೆ ಮಾಡುವಂತೆ ನಾವು ದೇವರನ್ನು ಪರೀಕ್ಷೆ ಮಾಡುವಂತೆ ದೇವರೇ ನಮ್ಮನ್ನು ಪರೀಕ್ಷೆ ಮಾಡಿದ್ರೆ ಯಾರೂ ಪಾಸಾಗೋಲ್ಲ. ಅದ್ರಲ್ಲಿ ಏನೋ ಅವನು ಕರುಣಿಂದ ಉದ್ಧಾರ ಆಗಬೇಕಾಗ್ತಾನೆ. ಶ್ರೀಮದ್ ಆಚಾರ್ಯರು ಕ್ಷಮಾಶೋಷಿ ಒಂದು ಸುಂದರವಾಗಿ ಮಾತನಾಡ್ತಾರೆ, ಸ್ವಾಮಿ ನಾನು ಮಾಡಿರೋ ಪಾಪಗಳು ಅನಂತ ಅಪಾರ ಅಪಾರ ಅಪಾರ, ಅವಳಿಗೆಲ್ಲ ಶಿಕ್ಷೆ ಮಾಡೋಕ್ಕೆ ಅನುಗುರುವಾರ ನರಕವನ್ನೇ ಸೃಷ್ಟಿ ಮಾಡಿಲ್ಲ ಅಲ್ಲಿವರೆಗೂ, ಅಷ್ಟು ಪಾಪಗಳ ಪರ್ವತ ನಿಂದ ಹೋಗ್ಬಿಟ್ಟಿದೆ. ಆ ಪಾಪಗಳಿಗೆಲ್ಲ ಶಿಕ್ಷೆ ಕೊಡಬೇಕಾದರೆ ತಕ್ಕ ಶಿಕ್ಷೆ ಕೊಡಬೇಕಾದರೆ ನೀ ಹೊಸ ನರಕವನ್ನು ಸೃಷ್ಟಿ ಮಾಡಬೇಕು. ನೀ ಹೊಸ ನರಕ ಸೃಷ್ಟಿ ಮಾಡೋವರೆಗೂ ನಾನು ಸುಮ್ಮನೆ ಕೂತ್ಕೊಂಡಿರ್ತೇನೆ, ಇನ್ನೊಂದೆರಡು ಪಾಪ ಮಾಡ್ತೇನೆ, ಅವಾಗ ಅದರಕ್ಕೆ ಶಿಕ್ಷೆ ಕೊಡಿಸ್ತಾ ಮತ್ತೊಂದು ನರಕ ಸೃಷ್ಟಿ ಮಾಡಬೇಕು. ಸುಮ್ಮನೆ ನರಕ ಸೃಷ್ಟಿ ಮಾಡಿ ಮಾಡಿ ಯಾತ ಕಷ್ಟಪಡ್ತೀಯೇ, ನನ್ನ ಕ್ಷಮಿಸ್ಬಿಡೋ ನಿನಗೂ ಒಳ್ಳೆಯದು ನನಗೂ ಒಳ್ಳೆಯದು. ತಸ್ಮಾತೇ ಕ್ಷಮ ಇವ ಕ್ಷಮ ಅಂತ ಆಚಾರ್ಯ ಹೇಳ್ತಾರೆ. ಅಂದರೆ ಭಗವಂತನ ಕ್ಷಮೆ ಇಟ್ಟಿದೆ ದೇಶ ನಾವು ಪಾಪ ಮಾಡಬೇಕು ಅಂತ ಅರ್ಥವಲ್ಲ, ಯಾತಕ್ಕೆ ಮಾಡಬೇಕು, ಪುಣ್ಯ ಪಾಪವನ್ನು ದಾಟತಕ್ಕ ಪರಮಾನಂದ ಭಗವಂತನೇ ನಮ್ಮ ಹಿಂದುಗಡೆ ಕುಳ್ಕೊಂಡಿರುವಾಗ ಅಂತಃ ಪ್ರವಿಷ್ಟ ಶಾಸ್ತ್ರಜನಾನಾಗಂ ಸರ್ವಾತ್ಮ ಆಗಿರುವ ಸರ್ವಪೂರ್ಣ ಮೊಗಡೆ ಇರುವಾಗ ಅವನ ಕಡೆ ಗಮನಿಸ್ಕೊಂಡ್ರೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ದೇವರೇ ನಾ ಪಾಪಿಷ್ಟ ಪಾಪಿಷ್ಟ ಅಂತ ಹೇಳ್ಕೊಳ್ಳಿದ್ರಿ, ಕೃಷ್ಣ ಹೆಸರು ಹೇಳಿದ್ರೆ ನೀವು ಪಾಪಗಳು ತೊರ ಹೋಗುತ್ತಲ್ಲ ಇನ್ನು ಯಾವುದು ಬಂತ ಹೆಸರೇ ಇಲ್ಲವಲ್ಲ. ಆದರೆ ಬಹಳ ಮಧುರವಾದ ಭಾಷೆಯಲ್ಲಿ ಭಗವನ್ ಮಾಡ್ಕೊಳ್ಳಿ ಆತ್ಮ ನಿವೇದನೆ ಇದು ಅಂತ ಅಷ್ಟು ಮಾತ್ರ ತಿಳ್ಕೊಳ್ಳಿ. ಇಂಥ ಪ್ರಭುವಿನಲ್ಲಿ ಬ್ರಹ್ಮದೇವರೇ ಆತನ ಸ್ತೋತ್ರ ಮಾಡಿ ಸಂತೋಷ ಪಡೆದ ಹೊರಟೋಗ್ತಾರೆ. ಈ ಬ್ರಹ್ಮ ತಿಳುವಳಿಕೆ ಆಯಿತು, ಮತ್ತು ಇಂದ್ರನಿಗೆ ತಿಳುವಳಿಕೆ ನೋಡಬೇಕು. ಇದನ್ನೇ ಶಂಕರ ಭಗವತ್ಪಾದರು ತಮ್ಮ ಸ್ತೋತ್ರದಲ್ಲಿ ಕೃಷ್ಣಾಷ್ಟಕದಲ್ಲಿ ಭಾಳ ಮಧುರವಾಗಿ ಗಾನ ಮಾಡಿದ್ದಾರೆ. ಮಹೇಂದ್ರಾದಿರ್ದೇವ ಜಯತಿ ದಿತಿಜಾನ ಯಸ್ಯ ಬಲತಃ ಬಲಾರಾತೆರ್ಗರ್ವಂ ಪರಿಹರಿತ ಯೋಸೌ ವಿಜಯಿನಃ. ಮಹೇಂದ್ರ ಎಂಬಂಥ ದೇವತೆಗಳು ಯಾವನ ಅನುಗ್ರಹದಿಂದ ದುಷ್ಟರ ಶತ್ರುಗಳನ್ನು ಜಯಿಸಿಬಿಡ್ತಾರೆಯೋ. ಆದರೆ ಆ ದೇವತೆಗಳೇ ಬಲದಿಂದ, ಆ ಇಂದ್ರನೇ ಇಂದ್ರಾಯ ದೇವತೆಗಳೇ ಬಲದಿಂದ ಆಧ್ಯಾತ್ಮ ಆತ್ಮಾತರಾದಾಗ ಅವರ ಗರುವನ್ನು ಅವನು ಪರಿಹಾರ ಮಾಡುತ್ತಾನೆಯೋ ಅಂತ. ಶರಣ್ಯೋ ಲೋಕೇಶ ಮಹೋತ್ ಕೃಷ್ಣ ಅಕ್ಷಿ ವಿಷಯ. ಇವಾಗ ಆ ಪರೀಕ್ಷೆಯ ಪ್ರಯೋಗವನ್ನು ಸ್ವಾಮಿ ಇಂದ್ರ ಮೇಲೆ ಮಾಡೋಕ್ಕೋಸ್ಕರವಾಗಿ ಒಂದು ದೊಡ್ಡ ಹಬ್ಬ ಗೋವರ್ಧನೋತ್ಸವ ಅಂತ, ಆ ಗೋವರ್ಧನೋತ್ಸವದ ಅಂಗವಾಗಿ ದೊಡ್ಡ ಹಬ್ಬ ಯಾವುದು ಅಂದರೆ ಇಂದ್ರನ ಪೂಜೆ, ಇಂದ್ರಧ್ವಜದ ಪೂಜೆ. ಅದು ವಿಶೇಷವಾಗಿ ಎಲ್ಲರೂ ಮಾಡ್ತಾರೆ. ಗೋವರ್ಧನ ಪರ್ವತದ ಬಳಿಯಲ್ಲೇ ನಡೆಯುತ್ತೆ ಹಬ್ಬ ಅದು. ಶ್ರೀಕೃಷ್ಣ ಮುಗ್ಧ ಬಾಲಕನಂತೆ ತಂದೆ ಬಳಿ ಹೋಗಿ, ಅಪ್ಪ ಇಷ್ಟೆಲ್ಲ ವೈಭವ ಉತ್ಸವ ಮಾಡ್ತೀರಲ್ಲ, ಯಾವ ದೇವತೆಯನ್ನು ಕುರಿತು ಉತ್ಸವ ಎಲ್ಲ ಮಾಡ್ತಾ ಇದ್ದೀರಿ ನೀವು? ಇಂದ್ರನ ಪೂಜೆ ಕಾಣೋ ಇದು, ಇಂದ್ರ ಮಹೇಂದ್ರ ಸಜನಾ ಸ ಇಂದ್ರ ಅಂತ ಋಗ್ವೇದ ಕೊಂಡಾಡ್ತಲ್ಲ, ಅವನೇ ಇಂದ್ರ ಅನ್ನೋನು. ಅವನ ಹಿಂದಿನ ಗುಣಗಳೆಲ್ಲ ಗಾನ ಮಾಡಿ ಅವನೇ ಇಂದ್ರ ಕೊಂಡಾಡ್ತಾರೆ. ನಮ್ಮ ಎಲ್ಲ ಪ್ರಭುವನು, ಲೋಕೆಲ್ಲ ಮಳೆ ಬೆಳೆಯೆಲ್ಲ ಕೊಟ್ಟು ಕಾಪಾಡತಕ್ಕವನವನು, ಎಲ್ಲ ದೇವತೆಗಳು ಅವನಿಗೆ ಅಧೀನ. ಅವನ ಪೂಜೆ ಮಾಡಿದ್ರೆ ಅವನ ಅಂಗಭೂತರ ಬೇರೆ ದೇವತೆಗಳ ಎಲ್ರಿಗೂ ಪೂಜೆ ಮಾಡಿದಂತೆ ಆಗತ್ತೆ ಅಂತ ಹೇಳಿದಾಗ ಆ ಇಂದ್ರನ ಮಹಿಮೆಯು ಭಗವಂತನು ಕೊಟ್ಟಿದ್ದೆ. ಆದರೆ ಇಂದ್ರ ಅದನ್ನು ಮರೆತು ಇವಾಗ ತಾನೇ ಸ್ವಾತಂತ್ರ್ಯ ಅಭಿಮಾನ ಹೊಂದಿದ್ದಾನೆ, ಅವನು ತಿಳಿಜೆ ಕೊಡೋಣ ಅನ್ನೋ ಮನಸ್ಸಿನಿಂದ ಇವನು ಇಂದ್ರನ ಪೂಜೆ ಮಾಡ್ಬೋದು. ಆದರೆ ಇಂದ್ರನಿಗಿಂತಲೂ ಕೂಡ ನಮ್ಗೆ ಯಾವುದು ಹತ್ತಿರ ಅದನ್ನು ಪೂಜೆ ಮಾಡಬೇಕು ಯಾವಾಗಲೂ. ತಸ್ಮಾತ್ ನಿರ್ದಿಷ್ಟಂ ತತ್ ಪ್ರೇಷ್ಠಂ ಅಂತ, ನಮ್ಗೆ ಯಾವ್ದು ತುಂಬ ಹತ್ತಿರವೋ ಅದನ್ನು ಪೂಜೆ ಮಾಡೋದು ತುಂಬ ಶ್ರೇಷ್ಠ ನಮ್ಗೆ. ಆದ್ದರಿಂದ ಇಂದ್ರಿಗಿಂತ ನಮ್ಮ ಹತ್ತಿರ ನಮ್ಮ ಈ ಪರ್ವತ ಗೋವರ್ಧನ ಪರ್ವತ ಇರ್ತಾನೆ. ಬೆಳೆಗಳು ತಿನ್ನೋಕಾಷ್ಟ ಜಲ ಸಮೃದ್ಧಿ ಇರೋದು ಇಲ್ತಾನೆ, ನಮ್ಮ ಗೋವುಗಳದು ಕೂಡ ಇಲ್ತಾನೆ ಮೇಯ್ತಾ ಇರತಕ್ಕದ್ದು. ಅದನ್ನು ಅದಕ್ಕೆ ಪೂಜೆ ಮಾಡೋಣ. ನನಗೇನು ಹೇಳುತ್ತೆ ಅಂತ ಕಾರಣ, ಇಂದ್ರನ ಪೂಜೆ ಮಾಡಿದ್ರೆ ಯಜ್ಞನ ಸಲ್ಲಿಸ್ತೀರಿ, ಪೂಜೆಯನ್ನು ಅವನು ತೆಗೆದುಕೊಂಡು ಹೋದ ಅಂತ ನಂಬಬೇಕಟ್ಟೆ ನಾವು. ಅದನ್ನು ಗೋವರ್ಧನ ಪರ್ವತ ಪೂಜೆ ಮಾಡಿದ್ರೆ ಸಾಕ್ಷಾತ್ತಾಗಿ ಆ ಗೋವರ್ಧನ ಪರ್ವತ ರಾಜನೇ ಬಂದು ನಮ್ಮ ಹವಿಸಲ್ಲಿ ಸ್ವೀಕಾರ ಮಾಡ್ತಾ, ನೀವು ತೋರಿಸ್ತೀನಿ ಬೇಕಾದ್ರೆ ಮಾಡಿ ನಮ್ಮ ಅಲ್ಲ. ಈ ಬಚ್ಚ ಹಿಂದಿಂದ ಬಂದಿರೋ ಪತಿಯನ್ನು ಈ ಹುಡುಗ ಹೇಳೋದು ಮಾಡಿ ನಿಲ್ಲಿಸೋದೆ ಅಂತ ಕೆಲವರು ಹೇಳಿದ್ರು ಕೂಡ ಆ ಕೃಷ್ಣ ಮೇಲಿನ ಪ್ರೀತಿಯಿಂದ ಕೃಷ್ಣನ ಸುಳ್ಳು ಹೇಳಲಾರ, ಹೇಳೋಲ್ಲ ಅವನ ಮಾತು. ಅವನು ಪ್ರೀತಿಯಿಂದ ಹಾಗೆ ನೀ ಹೇಳದಂತೆ ಆಗಲಪ್ಪ. ಆಮೇಲೆ ಇದಾದ ಬಳಿಕ ಇಂದ್ರನ ಪೂಜೆನೂ ಮಾಡೋಣ, ಅದು ಬಿಡೋಕೆ ಮನಸ್ಸಿಲ್ಲ, ಕೃಷ್ಣ ಮಾತು ಬಿಡೋಕೆ ಮನಸ್ಸಿಲ್ಲ. ಅಲ್ಲಿ ಪೂಜೆನ ಅತ್ಯಂತ ಮಹುದಿಂದ ತಾವು ತಂದೆ ಪೂಜೋಪಕರಣ ದ್ರವ್ಯಗಳಿಂದ ಈ ಗೋವರ್ಧನ ಪರ್ವತವನ್ನೇ ಪೂಜೆ ಮಾಡಿದರು. ಆ ಪೂಜೆ ಸಲ್ಲಿಸ್ತಾ ಇರುವಂತೆ ಗೋವರ್ಧನ ಪರ್ವತದ ಮೇಲೆ ಪರಮಾದ್ಭುತವಾಗಿರ್ತಕ್ಕಂಥ ಒಂದು ದಿವ್ಯವಾದ ಆಕಾರ ಕಾಣಿಸ್ತು. ಇವರು ಕೊಡ್ತಾರೋ ಹವಿಸ್ಸುಗಳನ್ನು ಕೂಡ ಸಗುಣವಾಗಿ ಸಾಕಾರವಾಗಿ ಕಾಣ್ತಾ ಇದ್ದಂಥ ದೇವತೆಯನ್ನು ಸ್ವೀಕಾರ ಮಾಡೋದು ನೋಡು, ಕುಣಿದಾಡ್ಬಿಟ್ರು ಇವರು. ಎಂಥ ಅದ್ಭುತ, ನಮ್ಮ ಹುಡುಗನ ಗೋವಿಂದ ಇದಾನ ಚಿಕ್ಕ ಹುಡುಗ ಎಂಥ ಸತ್ಯವನ್ನು ಮಾತಾಡ್ತಾನೆ ನೋಡಿ, ಕೆದು ಎದೆಗೆ ಕಣ್ ಕಾಣಿದ್ರು ಅಂತ ಹೇಳ್ಬಿಟ್ರು. ಅವಾಗ ಇಂದಿನ ಪೂಜೆ ನಿಂತೋಯ್ತು. ಈ ಹುಡುಗನ ಮಾತು ಕೇಳಿಕೊಂಡು ಈ ಕೆಲಸ ಮಾಡುತ್ತೆ, ಈಗ ತಕ್ಕ ಪಾಠವನ್ನು ಕಲಿಸಬೇಕು ಎಂಬುದಾಗಿ ಸಂವರ್ತ ಪುಷ್ಕರಾವರತಕ ಮುಂತಾಗಿ ಹಳೆಯ ಕಾಲದಲ್ಲಿ ಯಾವ ಮೇಘಗಳು ಮಳೆ ಸುಸುತ್ತೆಯೋ ಆ ಮೇಘಗಳನ್ನು ಬರಮಾಡಿಕೊಂಡು ಮೇಘವಾಹನನು ನಿಮ್ಮ ಸರ್ವಶೈತ್ಯವನ್ನು ಪ್ರಯೋಗಿಸಿ ಮಳೆ ನೆನೆಸರಿಸಿ ಎಂದು ಆನಂತಿಯ ನೀಯಲು ಧಾರಾಕಾರ ಮಳೆ ಸುಸುತ್ತೆ ಸುಸುತ್ತೆ ಸುಸುತ್ತಲೇ ಇರುತ್ತೆ. ಎಲ್ಲವೂ ಜಲಮಯ ಹೋಗ್ಬಿಡುತ್ತೆ. ಗೋವುಗಳು ಗೋವಳರು ಎಲ್ಲರೂ ಕಟ್ಟಜಿಕಾವು ಮೇನಗತಿ ಬಂದ್ಬಿಟ್ಟಾಗ ಒಡನೆ ಶ್ರೀಕೃಷ್ಣನು ಶರಣಾಗತರಾದ ಅವನನ್ನು ರಕ್ಷಣೆ ಮಾಡುವ ಸಂಕಲ್ಪ ಮಾಡಿದವನಾಗಿ ಆ ಗೋವರ್ಧನ ಎಂಬ ಮಹಾಪರ್ವತವನ್ನು ತನ್ನ ಒಂದೇ ಬೆರಳಿನಲ್ಲಿ ಮೇಲೆತ್ತಿ ಹಿಡಿದ. ಹೇಗೆ? ಛತ್ರಾಕಮಿವ ಬಾಲಕ. ಛತ್ರಾಕ ಅಂದರೆ ನಾಯಿ ಕೊಡೆ. ನಾಯಿ ಕೊಡೆಯಂತೆ ಆ ಪರ್ವತವನ್ನು ಎತ್ತಿದ್ದಾನೆ. ಹೀಗೆ ಏಳು ದಿವಸಗಳ ಕಾಲ ಅಂದೇ ತಿಳ್ಕೊಂಡಿದ್ದ. ಏಳು ಅನ್ನೋದು ಒಂದು ರಹಸ್ಯ ಸಂಖ್ಯೆ ಇದೆ ಶ್ರೀಮದ್ ಭಾಗವತದಲ್ಲಿ. ಏಳು ದಿವಸ ಎತ್ತಿಡ್ಕೊಂಡಿದ್ದ ಅಂತ ಶ್ರೀಮದ್ ಭಾಗವತ ಬರೋದು. ಸಪ್ತಾಹವನ್ನು ಮಾಡೋದು ಎಷ್ಟು ದಿವಸಗಳ ಕಾಲ? ಏಳು ದಿವಸಗಳ ಕಾಲ. ಅದು ಏಳು ಪರ್ವಸ್ಥಾನಗಳು ಮಹಾಯೋಗಶಾಸ್ತ್ರದಲ್ಲಿ. ಕೊನೆಯದು ಸತ್ಯ, ಅದಕ್ಕೆ ಮೇಲೆ ಸತ್ಯಸ್ಯ ಸತ್ಯಂ ಛತ್ರಾಕಮೇವ ಬಾಲಕ. ಅದರ ಕೆಳಗಡೆ ಗೋವುಗಳು ಎಲ್ಲರೂ ಬಹಳ ಸಂತೋಷದಿಂದ ಏನೇನೋ ಆಗಿದೆ ಇಲ್ವೋ ಎಂಬಂತೆ ತಮ್ಮ ಜೀವನ ನಡೆಸಿಬಿಟ್ಟು ಇಂದ್ರನಿಗೆ ಪರಿಭವವಾದರೂ ಅಹಂಕಾರ ಶಮನ ಆಯಿತು. ಆತನು ಬಂದು ಶ್ರೀಕೃಷ್ಣ ಪಾದಾಯನಡಿ ನಮಸ್ಕಾರ ಮಾಡಿ ನನ್ನ ಅಹಂಕಾರವನ್ನು ಪರಿಹರಿಸಬೇಕು. ವೇದಾಂತೇಶ್ವರ ಹೇಳ್ತಾರೆ, ಅಹಂತೇ ನಾಹಂತೇ ವಿಹರಣ ಪದಂ ದೇಶಗಿರಹ ಸ್ವತಂತೇ ನ ಸ್ವಾಂತೇ. ಶಂಕರ ಭಗವತ್ಪಾದ ಹೇಳ್ತಾರೆ, ಅಹರಹ ಗರ್ವಹ ಪರಿತ್ಯಜ್ಯತಾಂ. ಅಹಂಕಾರ ದೊಡ್ಡ ಶತ್ರು. ಯೋಗ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ಲೋಕ ವ್ಯವಹಾರದಲ್ಲೂ ಕೂಡ ದೊಡ್ಡ ಶತ್ರು ಅಹಂಕಾರ ಅಂತಕ್ಕಂಥದ್ದು. ಆದರೆ ಅಹಂಕಾರ ಕೆಲವು ಸಮಯದಲ್ಲಿ ಬೇಕಾಗುತ್ತೆ. ಈ ಸಾತ್ವಿಕ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಅಹಂಕಾರ ಕೆಟ್ಟದೆ ಹೊರತು ಅಹಂ ಹೇಳ್ಕೋಬೋದು ಕೆಲವು ಸಮಯದಲ್ಲಿ. ಯಾವಾಗ ಹೇಳ್ಬೋದು? ಶಾಸ್ತ್ರ ಹೇಳ್ತಾರೆ, ಯುದ್ಧ ಆಗುತ್ತಿರುವಾಗ ತನ್ನ ಬಾಹಕವನ್ನು ಹೇಳಕ್ಕೆ ಎತ್ತಿ ಹೇಳ್ಕೋಬೇಕಂತೆ. ವಾಗ್ಯುದ್ಧದೂ ಅಷ್ಟೆ, ಕರುಡ ಯುದ್ಧದೂ ಅಷ್ಟೆ. ಅದ್ಯ ರಾಮಸ್ಯ ರಾಮತ್ವಂ ಪಶ್ಯಂತ ಹರಿಯೂಥಪಾಹ ಅರಾವಣಂ ಅರಾಮವ್ವ ಜಗದದ್ಯ ಭವಿಷ್ಯತಿ. ನೋಡಿ ರಾಮದ ರಾಮತ್ವ ಇವಾಗ ಇಲ್ಲ, ರಾಮ ಉಳಿಬೇಕು ಇಲ್ಲ ರಾವಣ ಉಳಿಬೇಕು ಎಂಬುದಾಗಿ ತಂದು ಹೇಳ್ಕೊಡದೆ ರಾಮ ರಾಮತ್ವವನ್ನು ಶ್ರೀರಾಮ ತಾನು ಅಹಂ ಪ್ರಕಟ ಪಡೆದುಕೊಳ್ತ ಇದ್ದಲ್ಲಿ ಹೇಳ್ಕೋಬೇಕಾಯಿತು. ವಾಗ್ಯುದ್ಧಲ್ಲೂ ಹಾಗೇನೆ ಇದೇ ಮಾತು ಬರುತ್ತೆ. ಯುದ್ಧ ವಾಗ್ಯುದ್ಧಲ್ಲೂ ಕೂಡ ತನ್ನ ಹೇಳ್ಕೋಬೇಕು. ಅದು ಶಾಸ್ತ್ರದಲ್ಲಿ ಕೊಡೋ ಉದಾಹರಣೆ. ನಾವೊಂದು ಉದಾಹರಣೆ ಹೇಳ್ತೀನಿ, ಜ್ಞಾಪಿಸ್ಕೊಳ್ಳಿ. ಏನಂದರೆ ಯಾವುದಾದ್ರೂ ಕೆಲಸ ಅಪೇಕ್ಷೆ ಪಟ್ಟು ಇಂಟರ್ವ್ಯೂಗೆ ಹೋಗಿರುವಾಗ ಏನು ಪರೀಕ್ಷೆ ಪಾಸ್ ಮಾಡಿದ್ದೀನಿ ನೀವು, ಕ್ಲಾಸನ್ನು ಎಷ್ಟು ಕಂಟ್ರೋಲ್ ಮಾಡೋದು ಬರುತ್ತೆ ನಿಮಗೆ ಅಂದರೆ, ನಾನೆಲ್ಲಿ ಈ ಕ್ಲಾಸಲ್ಲಿ ದಿನ ನಾನು ಅಂತ ಹೇಳಿ ನೂರು ಜನ ಅಲ್ಲ ಸಾವಿರ ಜನ ಇದ್ದು ಕಂಟ್ರೋಲ್ ಮಾಡಿಸೈತೆ ನನಗಿದೆ ಅಂತ ಹೇಳ್ಕೋಬೇಕಾಗಿದೆ. ಆ ಇಂಟರ್ವ್ಯೂ ಬಂದಾಗ ಮಾತ್ರ ಈ ಅಹಂಕಾರ ಬಿಡಬೇಕು ತಿಳ್ಕೊಬೇಕು. ಬೇರೆ ಸಮಯ ಇಲ್ಲ ಅಹಂಕಾರ. ಭಗವಂತನ ಬಳಿಗೆ, ಜ್ಞಾನಿಗಳ ಬಳಿಯಲ್ಲಿ, ಹಿರಿಯರ ಬಳಿಯಲ್ಲಿ ಅಹಂಕಾರ ಇರಬಾರದು. ಇವನು ಭಗವಂತನ ಬಳಿಯಲ್ಲಿ ಅಹಂಕಾರ ತೋರಿಸೋಕೋದ, ಅದನ್ನು ಭಗವಂತನ ಸರಿಪಡಿಸ್ದ, ಅದು ಶಿಕ್ಷೆ ಕೊಟ್ಟ. ಶಿಕ್ಷೆ ಕೊಟ್ಟ, ಪನಿಷ್ಮೆಂಟ್ ಕೊಡಲಿಲ್ಲ, ಚಾಸ್ಟೈಸ್ಮೆಂಟ್ ಮಾಡಲಿಲ್ಲ. ಶಿಕ್ಷಾ 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 ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಶಿಕ್ಷೆ ವಿದ್ಯೋಪಾದಾನೇ. ತಿಳುವಳಿಕೆ ನೀಡಿದೆ ಅವರಿಗೆ. ಆ ವಿದ್ಯಾಪ್ರದಾನವನ್ನು ನಾಟ್ ಫಾರ್ ದಿ ವೈಸ್ ಆ್ಯಂಡ್ ರಾಡ್ ಫಾರ್ ದಿ ಫೂಲ್ ತಲೆಗೆಟ್ಕೊಂಡು ಮಾಡಿ ಅವರ ವಿದ್ಯೆ ತಕ್ಕಂಥ ತಿಳುವಳಿಕೆ ಕೊಟ್ಟು ಮತ್ತೆ ಸರಿಪಡಿಸ್ಬೇಕು ಅವರನ್ನು ಅಂತ. ಹಿಂದೆ ಯಮದೂತರು ಅಜಾಮೀನ ಕೊಂಡೊಯ್ಯುವಾಗಲೂ ಅದೇ ಮಾತು ವಿಷ್ಣುದೂತರು ಹೇಳ್ತಾರೆ, ಇವನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ, ಅದು ದಂಡನೆಯಿಂದ ಇವನ್ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ. ಕರೆಕ್ಟ್ ಇವತ್ತು ದೀವ್ ಅಂತಹ ಪವಿತ್ರತೆಯನ್ನು ಕೂಡುವ ಭಾವನೆ ಅದು. ಹಾಗೆ ಇವನನ್ನು ರಕ್ಷಿಸೋಕ್ಕೋಸ್ಕರ ಭಗವಂತ ಮಾಡಿದೆ, ಅದು ಶಿಕ್ಷೆ ಇವನಿಗೆ. ಇಂದ್ರದೇವರೇ, ನಾನು ಕೊಟ್ಟಿರೋ ಕ್ಷೇತ್ರದಿಂದ ವ್ಯವಹಾರ ನೀವು ಮಾಡ್ತಾ ಇರೋದನ್ನ ಜ್ಞಾಪಿಸ್ಕೊಳ್ತಾ ಇರಿ ಅಂತಷ್ಟೇ. ನೀ ಅಹಂಕಾರ ಪಟ್ಟೆ ಜಂಬದ ಕೋಳಿಗೆ ಗೋಳಾಯಿತೋ ಆ ಥರ ಮಾತನಾಡಬಾರದು. ಇಂದ್ರ ಮಹೇಂದ್ರ ಅವನು ಭಗವಂತನ ಮಹಾವಿಭೂತಿ ಅಲ್ವೇ ಅವನು. ಅವಾಮುಖಾನ್ ಯತಿಯೇ ಸಾಲಾವೃಕೆ ಪ್ರಾಯಚ್ಯಂ ವೃತ್ತ ಸಂಹಾರ ಮಾಡುವಂಥ ಮಹಾಸ್ತುತಿ ಪಾತ್ರನಾದನು ಇಂದ್ರ ಅನ್ನೋನು. ಭಗವಂತ ಮಹಾವಿಭೂತಿಗಳನ್ನ ಕಂಡ ಕೈ ಮುಗಿಬೇಕು ನಾವು. ಅವನ ವಿಭೂತಿ ಆಗಿರೋಂದ್ರೆ ಅವನಿಗೆ ತಪ್ಪು ಜಾಗ ತಿದ್ದುವಾಗ ಅಹಂಕಾರ ಬಿಡುವುದಿಲ್ಲ. ನನ್ನನ್ನೇ ಯಾವಾಗಲೂ ಜ್ಞಾಪಿಸ್ಕೋ, ನೀನು ಮಾಡ್ತೀಯೋ ಅದೆಲ್ಲ ನನ್ನ ಪ್ರೇರಣೆಯಿಂದಲೇ ಒಳ್ಳೇದಕ್ಕಾಗ್ತಾ ಇದ್ದೀನಿ ಜ್ಞಾಪಿಸ್ಕೋ ಅಂತ ತಿಳಿಕೆ ಕೊಟ್ಟಾಗ ಗೋಮಾತೆಯು ಪರಮ ಸಂತೋಷನೂ ಕೂಡ ಗೋವಿಂದನಿಗೆ ಅಭಿಷೇಕವನ್ನು ಮಾಡ್ತಾಳೆ. ಆ ಗೋವಿನ ಮುದ್ರೆಯು ಕೂಡ ಪವಿತ್ರವಾದದು. ದೇವರ ಪೂಜೆಯನ್ನು ಮಾಡುವಾಗ ಸುರಭಿ ಮುದ್ರೆ ಅಂತ ಆ ಮುದ್ರೆಯನ್ನು ಮಾಡಿ ಅದನ್ನು ತೋರಿಸೋದು ಎಲ್ಲ ಪವಿತ್ರವಾಗುತ್ತೆ ಅಂತ. ಅಂದ ಸಾಕ್ಷಾತ್ ಗೋಮಾತೆಯೇ ಕಾಮಸೇನವೇ ಭೂಮಿ ಹಿಡಿದು ಬಂದು ಗೋವಿಂದನಿಗೆ ತನ್ನ ಹಾಲಿನ ಅಭಿಷೇಕವನ್ನು ಮಾಡಿ ನಮಗೆಲ್ಲ ರಾಜ ನೀನು ನಾವೆಲ್ಲ ನಿನ್ನ ಅವಲಂಬಿಸಿರ್ತಕ್ಕು ಅಂತ ಗೋವರ್ಧನ ಗೋಪಾಲನಿಗೆ ತನ್ನ ಸ್ತನ್ಯದಿಂದ ಮಾಡಿಸ್ತಾಳೆ. ಗೋವಿಂದ ರಾಜ ಪಟ್ಟಾಭಿಷೇಕ ಶ್ರೀಕೃಷ್ಣ ಮಂದಿ ನಮಸ್ಕಾರ. ಅನಂತರದಲ್ಲಿ ನಾರಾಯಣ ಗೋಪಿಕಾಷ್ಟೀರ ಈ ಸಂಬಂಧಪಟ್ಟ ಒಂದು ವಿಷಯ ಇಟ್ಬಿಡಿ, ಇದನ್ನು ಭಾಳ ಎಚ್ಚರಿಕೆಯನ್ನು ನಾವು ಗಮನಿಸಬೇಕು. ಬಹಳ ಮಧ್ಯ ಕೋವಿಮರ್ಶೆಗೆ ಪಾತ್ರವಾಗಿರ್ತಕ್ಕಂಥದ್ದು, ಆದರೆ ಮನಸ್ಸಲ್ಲಿ ಪೂರ್ವಗ್ರಹ ಇಟ್ಕೊಳ್ಳದೆ ಬಣ್ಣದ ಕನ್ನಡಕವನ್ನು ಬಿಟ್ಟು ಸತ್ಯದಿಂದ ಪರೀಕ್ಷಿಸಬೇಕಾಗಿರೋ ಪ್ರಸಂಗ ಇದು. ಭಗವಂತ ಲೋಕಾನುನ್ಮದೆಯನ್ನೇ ಮುನಿಯನ್ ಮುಖರೆಯನ್ನೇ ಗೋವೃಂದಮ ಆನಂದಯನ್ನೇ ಓಂಕಾರಾರ್ಥ ಮುದೀರೆಯನ್ನೇ ವಿಜಯತೆ ವಂಶೀನಿನಾದ ಶಿಶೋ, ತನ್ನ ಪರಮಾದ್ಭುತವಾದ ಕೊಳಲಿನ ಹುಲಿಯನ್ನು ನುಡಿಸಿದ ಅಂತ ಹೇಳಿದ್ರೊಡನೆ ಮನೆಯಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಂಥ ಗೋಪಸ್ತ್ರೀಯರಿಗೂ ಕೂಡ ಉನ್ಮನಿ ಭಾವ ಉಂಟಾಯಿತು. ಉನ್ಮನಿ ಸಹಜಾವಸ್ಥಾ ಸಮಾಧಿ ಆಕರ್ಷಣೆ, ಆ ಕಡೆ ಹೋಗಬೇಕು ಅಂತ ಮನೆ ಮಾಡ್ತಾ ಕೆಲಸ ಹಾಗೆ ಬಿಟ್ಟುಬಿಟ್ಟು ಪತಿಯನ್ನು ಪರಿಚರ್ಯೆ ಮಾಡಲು ಪತಿಯ ಪರಿಸೇವೆಯನ್ನು ಬಿಟ್ಟು ಇತ್ತ ಕಡೆ ಮಕ್ಕಳನ್ನು ನೋಡ್ಕೊಂಡು ಮಕ್ಕಳ ಸೇವೆಯನ್ನು ಬಿಟ್ಟು ಮನೆಗಳ ಹಾಗೆ ಅರ್ಧವೆಲ್ಲ ಆಕರ್ಷಿತರಾಗಿ ಅಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ. ಆ ಯಮುನಾ ತೀರದಲ್ಲಿ ಶ್ರೀಕೃಷ್ಣ ವೇಣುನಾಥನ್ ಬರ್ತಾ ಇದ್ದಾನೆ. ವಂಶಸ್ತು ಭಗವಾನ್ ರುದ್ರಹ ಎಂದು ಕೃಷ್ಣೋಪನಿಷತ್ತು ಹೇಳುತ್ತದೆ. ಆ ವಂಶ ಯಾವುದು ಅಂದರೆ ಭಗವಂತನ ರುದ್ರನೇ ವಂಶದಾಕಾರವನ್ನು ತಾಳಿದ್ದಾನೆ. ಆ ನವರಂಧ್ರಗಳ ಮೂಲವು ಕೂಡ ಭಗವಂತನ ಶಕ್ತಿ ಹರಿಯುತ್ತೆ, ಅದು ಉಸಿರೇ ಹರಿಯುತ್ತೆ ಅದರಲ್ಲಿ. ಅಷ್ಟು ಸರಳ, ಅಷ್ಟು ಶುದ್ಧ. ಓನ್ಲಿ ಲೆಟ್ ಮೀ ಮೇಕ್ ಮೈ ಮೈಂಡ್ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಲೈಕ್ ಎ ಫ್ಲೂಟ್ ಆಫ್ ರೆಡಿ ರೀಡ್ ಫಾರ್ ದೀ ಟು ಫಿಲ್ ವಿತ್ ದೈ ಮ್ಯೂಸಿಕ್ ಅಂತ ಹೇಳ್ತಾರೆ. ಭಗವಂತನ ನಾದ ಹರಿಯೋಕ್ಕೋಸ್ತವಾಗಿ ಕಣ್ಣನ್ನು ಕೊಳ್ಳನಂತೆ ಅದು ಸರಳವಾಗಬೇಕು, ಮಧುರವಾಗಬೇಕು, ಭಗವನ್ ನಾದಿಂದ ಪೂರಿತವಾಗಬೇಕು ಅಂಥ ನಾದತನು ಮನುಷ್ಯಂ ಶಂಕರಂ ಜ್ಞಾಪಿಸ್ಕೊಳ್ಳಿ. ನಾದತನುವೇ ಅವನು, ಆ ನಾದದೇಹನೇ ಆಗಿ ಅವನು ನಾದಾನುಸಂಧಾನ ನಮೋಸ್ತು ತುಭ್ಯಂ ತ್ವಾಂ ಸಾಧನಂ ತತ್ವಪದಸ್ಯ ಜಾನೇ ಭವತ್ ಪ್ರಸಾದಾತ್ ಪವನೇನ ಸಾಕಂ ವಿಲೀಯತೆ ವಿಷ್ಣುಪದೇ ಮನೋಮೇ ಎಂದು ಯೋಗಾಚಾರ್ಯರು ಗಾನ ಮಾಡಿದ ಸ್ಮರಣೆ ಮಾಡಿಕೊಳ್ಳಿ ಅಂತ ನಾದತನುವಾದ ಶಂಕರನೇ ಕೊಳನ ರೂಪವನ್ನು ತಾಳಿ ಭಗವಂತನ ನಾದ ಮಾಡಿದಾಗ ಅದರ ಪರಿಣಾಮ ಇದೆಲ್ಲನೂ ಕೂಡ. ಆನಂತರದಲ್ಲಿ ಮತ್ತೊಮ್ಮೆ ಭಗವಂತನು ಶರತ್ಕಾಲದ ಪರಿಪೂರ್ಣ ಚಂದನು ಇರತಕ್ಕಂಥ ಪವಿತ್ರವೂ ದಿವ್ಯವೂ ಆಗಿರೋ ಬ್ರಹ್ಮರಾತ್ರ ಅಂತ ಕರೀತಾ ಇರ್ತಾನೆ ಶುಕಬ್ರಹ್ಮೇಶ್ವರು. ಪರಬ್ರಹ್ಮವು ತನ್ನನ್ನು ಭೂಮಿಯಲ್ಲಿ ಪರಿಪೂರ್ಣವಾಗಿ ಪ್ರಕಟಪಡಿಸ್ಕೊಳ್ಳುವಂಥ ಪವಿತ್ರವಾದ ರಾತ್ರಿ ಶಿವರಾತ್ರಿ ಅನ್ನೋಲ್ವೇ ಅಯ್ಯ ಬ್ರಹ್ಮರಾತ್ರ ಅಂತ ಕರೀತಾರೆ ಅದನ್ನು, ಬ್ರಹ್ಮರಾತ್ರ ಅದು ಪರಬ್ರಹ್ಮದ ರಾತ್ರ. ಆ ಜಾಗದಲ್ಲಿ ಇವರೆಲ್ಲ ಅಲ್ಲಿ ಆಕರ್ಷರಾಗಿ ಭಗವಂತ ಅವರು ನೋಡಿ ನೀವೆಲ್ಲ ನಿಮ್ಮ ಮನೆಗೆ ಹೋಗ್ಬೋದು, ಸ್ವಾಗತ ನಿಮಗೆಲ್ಲ, ನನ್ನ ಸಂಗೀತ ಕೇಳಿ ಆಯಿತು, ಚೆನ್ನಾಗಿತ್ತಾನೆ, ಸಂತೋಷ, ಹೊರಟು ಬನ್ನಿ ಹೇಳ್ತಾನೆ. ಆದರೆ ಕೃಷ್ಣ ಅದು ಕೃಷ್ಣ ಅಂದರೆ ಕರ್ಷತಿ ಸರ್ವಾಣಿ ಸ್ವಸ್ವಮಿತಿ ಕೃಷ್ಣ ಹೇಳ್ತಾನೆ. ಅವನ ಆಕರ್ಷಣೆ ಅದ್ಭುತವಾಗಿರೋದ್ರಿಂದ ಅವನು ಬಿಟ್ಟು ಹೋಗಿ ಯಾರಿಗೋ ಮನಸ್ಸಿಲ್ಲ, ಎಲ್ಲೋ ಕೃಷ್ಣ ಜೊತೆಯಲ್ಲಿ ನಾವು ಹೋಗಲಾರವು ಇಲ್ಲೇ ಇರ್ತೀವಿ ಹೇಳಿದಾಗ, ಹಾಗಿದ್ರೆ ಆತ್ಮರ ಕ್ರೀಡನು ಆತ್ಮರತಿಯು ಆಗಿರ ನನ್ನ ಜೊತೆಯಲ್ಲಿ ಆಟವಾಡಿ, ಆಟವೇ ರಾಸ ಕ್ರೀಡೆ, ರಾಸಪಂಚಾಧ್ಯಾಯಿ ಎನ್ನುವ ಪವಿತ್ರವಾದ ಭಾಷೆ ಒಂದುಂಟಿದ್ದಕ್ಕೆ ಶ್ರೀಕೃಷ್ಣನು ತನ್ನ ರಾಸಕ್ರೀಡೆಯನ್ನು ಆಡುವಾಗ ಒಬ್ಬೊಬ್ಬರು ಕೃಷ್ಣನ ಮುಡ್ತಾರೆ, ಕೃಷ್ಣನ ಆನೆಗಣೆ ಮಾಡ್ತಾರೆ, ಕೃಷ್ಣನ ಚುಂಬನೆ ಮಾಡ್ತಾರೆ, ಇದೆಲ್ಲವೂ ನಡೀತಾ ಇರುತ್ತೆ. ಏನಾದರೂ ಹನುಮಾಸನಲ್ಲಿ ದುಷ್ಟವಾದ ವಿಕಾರ ಕಿಂಚಿತ್ತೂ ಇಲ್ಲ. ಈ ರಾಸಕ್ರೀಡೆಯೆಲ್ಲ ಮುಗಿದ ಅನಂತರದಲ್ಲಿ ಶ್ರೀಕೃಷ್ಣ ಅವರನ್ನು ಅವರ ಮನೆಗೆ ಕಳಿಸ್ಕೊಡ್ತಾನೆ. ಮತ್ತು ಅವರ ಮನಸ್ಸಿನಲ್ಲಿ ಈ ಮಧ್ಯೆ ನಮ್ಮ ಸೌಂದರ್ಯದಿಂದ ಕೃಷ್ಣನು ನಾವು ವಶಪಡಿಸಿಕೊಂಡು ಬಿಟ್ಟೆವು ಏನು ಅಹಂಕಾರ ತರೆದೊಯ್ದಾಗ ಅವರಿಗೆ ತಿಳಿದುಕೊಳ್ಳ ಕೃಷ್ಣ ಒಡನೇ ಮಾಯವಾಗಿಬಿಟ್ಟ. ಆವಾಗ ಶುರು ಆಗುತ್ತೆ ಗೋಪಿಕಾಗೀತ ಜಯತಿ ತೇಧಿಕಂ ಜನ್ಮನೋ ವ್ರಜ ಅಂತ. ಕೃಷ್ಣ ಮೇಲೆ ಬಂತ ಅಳ್ಲಾರ್ದೆ ಅವರ ಒಂದು ಪ್ರೀತಿ ಅವರೊಂದು ದುಃಖ ಇರುವ ಒಮ್ಮತ್ತೆ ಅವರು ಶುದ್ಧರಾಗಿದ್ದಾರೆ ಅಂತ ತಿಳಿದೊಡನೆ ಕೃಷ್ಣ ಪ್ರಕಟವಾದ. ತಾಸಾಮವಿರಭೌಚೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಸರಸೃಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಅವ ಕೃಷ್ಣನ ಮತ್ತೆ ಎಲ್ಲರೂ ಕೂಡ ಅಲಿಂಗನೆ ಮಾಡಿಕೊಡ್ತಾರೆ. ಕೃಷ್ಣ ಅವರೇ ಸಮಾಧಾನ ಉಂಟು ಮಾಡಿ ನೀವೆಲ್ಲಿದ್ದರೂ ನಿಮ್ಮ ಜೊತೆಯಲ್ಲಿ ನಾನಿರ್ತೇನೆ ಎಂಬುದಾಗಿ ಕಳಿಸ್ಕೊಡ್ತಾರೆ. ಇದನ್ನ ಕುರಿತು ಕುಚೋದಿ ಮಾಡೋರು ತುಂಬ ಜನ ಇದ್ದಾರೆ. ಬುದ್ಧ ಹೇಳ್ತಾನೆ ಧಮ್ಮಪದದಲ್ಲಿ, ಅಹಂ ನಾಗೋವ ಸಂಗಾಮೇ ಚಾಪತೋ ಪತಿತೋ ಸರಂ ಅತಿವಾ ಖಂತಿ ತಿಕ್ಷಿಸಂ ದುಸ್ಸೀಲೋ ಹಿ ಬಹುಜನೋ. ದುಷ್ಟ ಸಂಖ್ಯೆ ಜಾಸ್ತಿ ಲೋಕದಲ್ಲಿ, ಆದರೆ ಅವರು ದುಷ್ಟ ಮಾತ್ರ ನಾನು ಸಹಿಸ್ಕೊಳ್ತೀನಿ ನಾನು. ಆಗ ನಾವು ಸಹನೆಯಿಂದ ಕೂತ್ಕೊಳ್ಳೋ ಕಾಲವಲ್ಲ ಇದು. ಆ ದುಷ್ಟರ ಮಾತಿಗೆ ತಕ್ಕ ಉತ್ತರವನ್ನು ಕೊಡಬೇಕು. ಹಂ ಈಂಡ್ಕ ಜವ ಪತ್ರ ಸೇದ ನಾ ಜಾಣತೆ ಹೈ. ನಮ್ಮ ಅದ್ಭುತವಾದ ಸಂಸ್ಕೃತಿ, ಎಲ್ಲಕ್ಕೂ ಮೂಲವಾಗಿರೋ ಸಂಸ್ಕೃತಿ, ಎಲ್ಲ ಧರ್ಮಗಳು ಕೂಡಿರತಕ್ಕಂಥ ವೈದಿಕ ಧರ್ಮ. ಯಾವ ಧರ್ಮ ಯಾವ ಥರದ್ದು? ವಿ ಅಕ್ಸೆಪ್ಟ್ ಓನ್ಲಿ ವಾಟ್ ಸ್ಟ್ಯಾಂಡ್ ಟು ರೀಸನ್, ವಾಟ್ ಕ್ಯಾನ್ ಬಿ ಎಕ್ಸ್ಪೆರಿಮೆಂಟೆಡ್ ಅಪಾನ್ ಆ್ಯಂಡ್ ವಾಟ್ ಕ್ಯಾನ್ ಬಿ ರಿಯಲೈಸ್ಡ್ ಆಸ್ ಎ ಯೂನಿವರ್ಸಲ್ ರಿಯಲೈಸೇಷನ್ ಅಂತ ಘೋಷಣೆ ಮಾಡಿದಕ್ಕಂಥ ಮಹಾಯೋಜಿಗಳು ಅವತಾರ ಮಾಡಿ ದೇಶಕ್ಕೆ ಸೇರಿದರು. ನಾವು ಇಷ್ಟು ಕುಸಿದ ಜನರು ನಮ್ಮ ಬಗ್ಗೆ ಕೆಟ್ಟ ಮಾತನಾಡ್ತಾ ಇದ್ದ ಹೇಳ್ದನಲ್ಲ, ಚಿರು ವಯಸ್ಸಿಲ್ ವೆಣ್ಣಯಂ ಪಿರಿಯ ವಯಸ್ಸಲ್ಲಿ ಪೆಣ್ಣೆಯನ್ ತಿಳಿದವನ್ ಕಡವಳಾವಾನೋ ಅಂತ ಆ ಶಿರು ವಯಸ್ಸಲ್ಲಿ ಮಾಡಿದ ತತ್ವಾರ್ಥವನ್ನು ತಿಳಿಸಿ ಆಗಿದೆ. ಅನಂತರದಲ್ಲಿ ಆತನು ಮಾಡಿದ ಗೋಪಿಕಾದಿಯಲ್ಲಿ ಕುರಿತಾಗಿ ಚೋದ್ಯ ಮಾಡೋ ವಿಷಯದ ಹೇಳೋದು ಇಷ್ಟೇ ಹೇಳೋ ವಿಷಯ. ನಾವು ನೀವು ಅದನ್ನು ಊಹೆ ಮಾಡೋಕ್ಕಾಗಲ್ಲ. ವಿವೇಕಾನಂದರು ಹೇಳ್ತಾರೆ ಯು ಆರ್ ವರ್ಮಿನ್ಸ್ ಅಂತ, ನಿಮ್ಗೆ ಅರ್ಥ ಆಗಲ್ಲ ಕಣ್ರಿ. ಅದು ವರ್ಮ್ ಅಂದರೆ ಹುಳು, ವರ್ಮಿನ್ ಅಂದರೆ ಹುಳು ಹುಳು ಕೃತತಮವಾದ ಹುಳು, ನಿಮಗೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ಕುಚೋದಿ ಮಾತನಾಡ್ತೀರಿ. ಶ್ರೀಕೃಷ್ಣ ಕ್ರೀಡೆ ಕ್ರೀಡೆ ಆಡಿದಾಗ ಯಾವ ಸ್ಥಿತಿಯಲ್ಲಿ ಇದ್ದೋ ಅನ್ನೋ ಜ್ಞಾಪಿಸ್ಕೊಳ್ಳಿ. ಅದನ್ನು ಹೇಳತಕ್ಕವು ಯಾರು ಅಂದರೆ ನಿರಂತರ ಬ್ರಹ್ಮನಿಷ್ಠರಾಗಿ ನಿಮೇಷಾರ್ಧನ್ನ ತಿಷ್ಠಂತಿ ವೃತ್ತಿಂ ಬ್ರಹ್ಮಮಯೀವಿನ ಬ್ರಹ್ಮಾದ್ಯ ನಾರದಾದ್ಯಾಶ್ಚ ಸನಕಾದ್ಯ ಶುಕಾದಯ ಅಂತ ನೈಷ್ಠಿಕರಾದ ಶುಕಬ್ರಹ್ಮಶ್ರೀ ಗಾನ ಮಾಡ್ತಾರೆ. ಅವರ ಮೋಧನವನ್ನು ಜ್ಞಾಪಿಸ್ಕೊಳ್ಳಿ. ಆವಾಗ ರಾಸಕ್ರೀಡೆ ಆಡುವಾಗ ಕೃಷ್ಣ ಮನಸ್ಸು ಹೇಗಿತ್ತು ಅಂತ ಹೇಳಿದ್ರೆ ಆತ್ಮನ್ಯವರುದ್ಧ ಸೌರತಃ, ಅವನ ಸೌರತ ಪರಮಾತ್ಮ ನಿಷ್ಠವಾಗಿತ್ತು. ಪರಮಾಷ್ಟ ಸೌರತವೇ ಸಮಾಧಿ ಯೋಗ, ಅಲ್ಲಿ ನೆಲೆಗೊಂಡಿದ್ದಾನೆ ಭಗವಂತ. ಆ ಸ್ಥಿತಿಯಲ್ಲಿ ಸ್ವಾಮಿ ಇರುವಾಗ ಅವನ ದರ್ಶನ ಮಾಡಿ ಸ್ಪರ್ಶ ಮಾಡಿ ಚುಂಬನ ಮಾಡಿ ಆಲಿಂಗನ ಮಾಡಿ ಎಲ್ಲೋ ನಿಮ್ಮ ಮೇಲಿಕ್ಕೆತ್ತಿ ಹೊರತು ಕೆಳಗೆ ತಗೊಳ್ಳೋ. ಅವನ್ನೆಲ್ಲೂ ಹಾಗೇನೆ, ಅವನ ಶಂಖಚಕ್ರಗಳು ಹೀಗಿದೆ, ಅವನ ಪುಂಡ್ರ ಮೇಲಿಕ್ಕಿದೆ, ಅವನ ಗತಿ ಮೇಲಿಕ್ಕಿದೆ. ಎಲ್ಲರಿಗೂ ಎರಡು ಕಣ್ಣಿದ್ದರೆ ಶಿವನ ಮೂರನೇ ಕಣ್ಣಿದೆ. ಆ ಮೂರನೇ ಕಣ್ಣು ಗತಿ ಹೇಗಿದೆ? ಮೇಲಕ್ಕೆ ಹೋಗುತ್ತೆ. ಊರ್ಧ್ವ ಪುಂಡ್ರ ಊರ್ಧ್ವ ಯೋಗ ಊರ್ಧ್ವ ದಂಡ ಊರ್ಧ್ವಂ ಪದಮವಾಪ್ನೋತಿ ಯತಿ ಊರ್ಧ್ವ ಚತುಷ್ಕವಾನೆ ಎಂದು ಗೌತಮ ಸೂಕ್ತ ಕ್ರಿಯಾಕಾಂಡು ಕೊಂಡಾಡುವಂತೆ ಮೇಲಕ್ಕೆ ಕೊಂಡೊಯ್ತಾನೆ, ನಿವೃತ್ತಿ ಕೊಂಡೊಯ್ತಾನೆ. ಊರ್ಧ್ವರೇ ತಂ ವಿರೂಪಾಕ್ಷಂ ವಿಶ್ವರೂಪ ಯವೈ ನಮಃ ಅಂತ ಎಲ್ಲ ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಬ್ರಾಹ್ಮಣ ಸ್ಥಿತಿಯ ಕೊಂಡೊಯ್ಯತಕ್ಕಂಥ ಸ್ಥಿತಿಯಲ್ಲಿ ಭಗವಂತ ನಿಂತಿದ್ದಾನೆ. ಗೋಪಿಕೆಗಳು ಅದೇ ಸ್ಥಿತಿ. ಅವನ ದರ್ಶನದಿಂದ ಅವನ ಸ್ಪರ್ಶದಿಂದ ಅವನ ಅಂಗಸ್ಪರ್ಶದಿಂದ ಉಂಟಾಗಿ ಅವರು ಮೇಲೆ ಕತ್ತಿದ್ದಾರೆ. ಅದು ಒಳ್ಳೆಯದೇ ಕೆಟ್ಟದ್ದೇ ಅನ್ನೋದಕ್ಕೆ ಒಂದು ಸೂತ್ರ ಇಂಗ್ಲೀಷಂದು, ದ ಟ್ರೀ ಈಸ್ ಜಡ್ಜ್ಡ್ ಬೈ ದಿ ಫ್ರೂಟ್. ಇದು ಒಳ್ಳೆ ಮರವೆ ಕೆಟ್ಟ ಮರವೆ ಅಂತ ಹೇಳಿದ್ರೆ ಅದು ಎಲೆ ಹೇಗಿದೆ ಅನ್ನೋ ತೀರ್ಮಾನದ ಹಣ್ಣು ಎಂಥ ಹಣ್ಣು ಬಿಡುತ್ತೆ ಅಂತ. ಇವಾಗ ಶ್ರೀಕೃಷ್ಣ ಎನ್ನುವ ಬ್ರಹ್ಮಪಾದಪವನ್ನು ಸ್ಪರ್ಶ ಮಾಡಿದ್ದರಿಂದ ಪರಿಣಾಮ ಏನು ಉಂಟಾಯಿತು ಅಂದರೆ ಇಂದಿರ ಸ್ಖಲನವಾಗಿಲ್ಲ, ಇಂದಿಗಳು ಮನಸ್ಸು ಬುದ್ಧಿಯಲ್ಲಿ ಮೇಲೆ ಕತ್ತದು, ಬ್ರಾಹ್ಮಿ ಸ್ಥಿತಿ ಉಂಟಾಯಿತು. ಎಂದಿನ ವಿಕಾರ ಎಲ್ಲ ಹೊರಟೋಯಿತು. ಶ್ರೀಮದ್ ಪುರಾಣ ರತ್ನ ಹೇಳುತ್ತದೆ, ತಚ್ಚಿಂತಾ ವಿಪುಲಾಹ್ಲಾದ ಕ್ಷಿಣ ಪುಣ್ಯಜಯಾ ಸತಿ ತತಪ್ರಾಪ್ತಿ ಮಹಾದುಃಖ ವಿಲೀನ ಆಶೇಷ ಪಾತಕ ಚಿಂತಯಂತಿ ಜಗತ್ಸೂತಿ ವಿಷ್ಣು ಓಂಕಾರ ರೂಪಿಣಂ ಜಗಾಮ ಪರಮಂ ಪದಂ ಗತಾನ್ಯಾ ಗೋಪಕನ್ಯಕ. ಶ್ರೀಕೃಷ್ಣನು ಸಿಕ್ಕಲಿಲ್ವಲ್ಲ, ಕಾಣಿಸ್ಲಿಲ್ವಲ್ಲ ಅನ್ನೋ ಮಹಾದುಃಖದ ಪ್ರವಾಹದಲ್ಲಿ ಅವರು ಮಾಡಿದ ಪಾಪಗಳೆಲ್ಲ ಮುಗಿದಂತೆ. ಶ್ರೀಕೃಷ್ಣ ಸಿಕ್ಬಿಟ್ಲಲ್ಲ ಅನ್ನೋ ಸಂತೋಷದ ಪ್ರವಾಹದಲ್ಲಿ ಅವರು ಪುಣ್ಯವೆಲ್ಲ ಮುಳುಗೋಯ್ತಂತೆ. ಪುಣ್ಯ ಪಾಪ ಎರಡು ಹೋಗಿ ಮುಳುಗೋದು ಯಾವುದೋ ಮೋಕ್ಷ ಅಂದು ಕೊಂಡಾಡಬೇಕಷ್ಟು. ಈ ಥರ ಅನುಕರಣೆಗಲ್ಲ ಜ್ಞಾನಿಗಳ ಆಚರಣೆಯು ಎಲ್ಲವೂ ಪರರ ಅನುಕರಣೆಗಿರೋಲ್ಲ. ತನ್ನ ಅದ್ಭುತವಾದ ಯೋಗ ಕ್ಷೇತ್ರ ಪ್ರದರ್ಶನಕ್ಕೋಸ್ಕರವಾಗಿಯೇ ಲೋಕ ಕಲ್ಯಾಣ ಕಾಸ್ತ್ರಿ ಅವರು ಮಾಡಿದ ಕೆಲಸಗಳನ್ನು ಅದೇ ಸ್ಥಿತಿಯಲ್ಲಿ ನಾವು ಗೌರವಿಸಬೇಕು ಹೊರತು ಆ ಸ್ಥಿತಿ ಹದ್ದೈದವರು ಅನುಕರಣ ಮಾಡದೆ ಪತಿತರಾಗ್ತಾರೆ, ಅದನ್ನು ಮಾಡಬಾರದು. ಅದು ಬ್ರಹ್ಮಜ್ಞಾನಿಗಳ ಅನುಸರಣೆಯೇ ಅದು. ಯಾಕೆಂದರೆ ಅಗ್ನಿ ಅದು, ಕೃಷ್ಣ ಅದು ಒಂದು ಅಗ್ನಿ ಅಂತಾರೆ ಚಿಕ್ಕಮ್ಮನಲ್ಲಿ. ಆ ಅಗ್ನಿಯಲ್ಲಿ ಯಾವುದನ್ನು ಹಾಕೋ ಅಗ್ನಿ ರೂಪ ತಾಡುತ್ತೆ, ಒಳ್ಳೆಯದು ಕೆಟ್ಟದ್ದು ಉಚಿತಿ ಉಚ್ಚಿಡಕರು ಅಗ್ನಿಯಾಗುತ್ತೆ. ಹಾಗೆ ಜ್ಞಾನಾಗ್ನಿಯಲ್ಲಿ ಅಗ್ರನ್ನ ಐತಿಹತ್ಯ ಅಗ್ನಿ ಏನೋ ಪರಬ್ರಹ್ಮ ಅಗ್ನಿಯಲ್ಲಿ ಯಾವನ್ನಿಟ್ಟರು ಕೂಡ ಅದು ತನ್ನ ಕಳ್ಕೊಂಡು ಬ್ರಾಹ್ಮಿಸ್ತೀನಿ ಅಂತ ಉನ್ಮನಿ ಸಹಜಾವಸ್ಥಾ ಮನೋನ್ಮನಿ ಎಂದು ಕಲೆ ಪಡ್ತಕ್ಕಂಥ ತುರಿಯ ತುರಿಯಾತೀತ ದ್ವಾದಶಾಂತಾಯ ನಮಃ ಷೋಡಶಾಂತಾಯ ನಮಃ ಎನ್ನುವ ಸ್ಥಿತಿಯಲ್ಲಿ ಅದನ್ನ ಪಟ್ಟ ಶ್ರೀಕೃಷ್ಣ ಆ ಸ್ಥಿತಿಗೆ ಬರಲ್ಲ ಹೋದರಪ್ಪ. ಒಬ್ರು ಈಜ್ತಾ ಇದ್ದಾರೆ ನದಿಯಲ್ಲಿ, ಕೈಗಳು ನೀಟು ಖುಷಿಯಾಗಿ ಚೆನ್ನಾಗಿ ಈಜ್ತಾರೆ, ಮುಳುಗ್ತಾರೆ ಹೇಳ್ತಾರೆ, ಮುಳುಗಿ ಎಲ್ಲ ಈಜು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ನೋಡ್ಬಿಟ್ಟು ನಾನು ಈಜ್ತೀನಿ ಅಂತ ಹೋದರೆ ಅವನು ಈಜಿಲ್ವೇ, ನಾನು ಈಜ್ತೀನಿ ಏನು ಈಜು ಈಜು ಏನ್ರಿ ಅದರಲ್ಲಿ ಈ ಮಿಲ್ ಬಿಡೋದು, ಕೈ ಹೀಗಾಡೋದು ಹೀಗಾಡೋದು ಕೈ ಬಡಿಯೋದು ಅರ್ಥಾನೆ. ಹಾಗೂ ನೀರು ಇಳಿದ್ರೆ ಅವ್ರ ಬಂಜನಗಳು ಕೈ ಬಡಿದು ಬಾಯಿ ಬಡಿಬೇಕಾಗುತ್ತೆ, ಅದು ನೋಡಿ ಸಂತೋಷ ಪಡಬೇಕು ಅಷ್ಟೇ. ಶ್ರೀಕೃಷ್ಣ ಅಂತ ಈಜುಗಾರ, ಕೃಷ್ಣ ಅಲ್ಲದೇ ಇದ್ದವರು ಯಾರಾದರೂ ಇದ್ದರೆ ಅವರು ಸ್ವಯಂ ತರಿತುಮ ಕ್ಷಮ ಕಿಮಿತರಾನಸವು ತಾರೆಯೇತೆ, ತಾನೂ ದಾಟೋಕ್ಕಾಗದೇ ಇದ್ದವನು ಇದನ್ನು ಹೇಗೆ ದಾಟಿಸ್ತಾನೆ ಅಂದರೆ ಆ ದಾಟಿಸೋ ಶಕ್ತಿ ಇರ್ತಕ್ಕಲ್ಲ ಗುರು. ಕೃಷ್ಣ ವಂದೇ ಜಗದ್ಗುರುಂ ಆದ್ಯಂ ಗುರುಂ ಗುರು ಪರಂಪರಯಾಧಿಗಮ್ಯಂ ನಾರಾಯಣಾಖಿರಿಗರೋ ಭಗವನ್ ನಮಸ್ತೆ ಎನ್ನುವ ಗಜೇಂದ್ರನ ಸ್ತುತಿಯಲ್ಪಟ್ಟಂತಹ ಪರಮಗುರು ಇದಲ್ಲ ಅವನಿಗೆ ಸಾಧ್ಯ ಅದು, ಅವನು ಮಾಡಲಿ. ಉಳಿದವರು ಸ್ವಾಮಿ ಆ ಸ್ಥಿತಿಯನ್ನು ನಮ್ಮ ಕೊಡು. ಗೋಪಿಕಾಷ್ಟ್ರಿಯಲ್ಲಿ ಯಾವ ಪರಿಶುದ್ಧವಾದ ಭಾವನೆ ಭಕ್ತಿ ಉಂಟೋ ನಮ್ಮದನ್ನು ತುಂಬು. ಆ ಕಡೆ ಆ ಜಾಗಕ್ಕೆ ಹೋದರೆ ಕೃಷ್ಣ ಭಕ್ತಿ ಜಾಸ್ತಿ ಆಗುತ್ತಂದೆ ಬೃಂದಾವನಕ್ಕೆ ಹೋದರೆ ಜಾತಿಕೆ ಅಂತಲೇ ಗೋಪಿಕಾಸ್ತ್ರಿ ಎಲ್ಲ ಓಡಾಡಿದರು. ಆ ಗೋಪಿಕಾಸ್ತ್ರಿಯ ಪಾದಧೂಳಿ ಅದೆಲ್ಲ ಇದೆ, ನೀವು ಹೋದಾಗ ಆ ಪಾದಧೂಳಿ ನಿಮ್ಮ ತಮಿಳಿನಲ್ಲಿ ಕೂತ್ಕೊಂಡೇ ಕೃಷ್ಣ ಭಕ್ತಿ ಉಂಟಾಗುತ್ತೆ ಅಂತ ಪವಿತ್ರ ಆತಪ್ಪ ಗೋಪಿಯರು ಅಂತ ಶ್ರೀಕೃಷ್ಣನ ಪವಿತ್ರವಾಗಿರೋ ಆಟಪ್ಪ. ಅದಕ್ಕೆ ಹೇಗೆ ಸನ್ನಿವೇಶ ತಂದು ಹೊಟ್ಟಿದ್ದಾರೆ ಅಂದರೆ ವೇದವ್ಯಾಸರು ಆ ಯೋಗ ಮೂಲವಾಗಿರ್ತಕ್ಕಂಥ ಯೋಗದ ವಿಸ್ತಾರವಾಗಿರ್ತಕ್ಕಂಥ ಯೋಗದ ಪರಭವವನ್ನು ಕೊಡ್ತಕ್ಕಂತಹ ಆರಾಧನೆ ಕುರಿತಾಗಿ ಸ್ವಾಮಿ ಹೇಳೋದು ಏನಪ್ಪ ಅಂದರೆ ಹಿಂದೆ ವರ್ಷ ಋತುವಿನ ವರ್ಣನೆ, ಶರ ಋತುವಿನ ವರ್ಣನೆ, ದಾಸಕ್ರೀಡೆಯ ವರ್ಣನೆ. ಆ ವರ್ಷ ಋತುವಿನಲ್ಲಿ ಧಾಕರವನ್ನು ಸುರಿತಾ ಇದೆ, ಮೇಲೆ ಸುರಿತಾ ಇದೆ, ಎಲ್ಲ ಆ ನೀರಿಂದ ಆಪ್ಲವಾಯ್ತ ಹೋಗೋಯ್ತು, ಆ ಬೆಟ್ಟ ಮಾತ್ರ ಅಳ್ಳಾಡಲಿಲ್ಲ. ಶ್ರೀಕೃಷ್ಣ ಭಕ್ತರು ಯೋಗಧನಿರುವಾಗ ಹೇಗೆ ಅಳ್ಳಾಡೋದಿಲ್ಲವೋ ಹಾಗೆ ಆನಂತರದಲ್ಲಿ ಶರದು ಬಂದಿತು, ಮೋಡಗಳೆಲ್ಲೂ ಕೂಡ ಚೆಲ್ಲ ಚದುರೋಗ್ಬಿಟ್ಟು ಆಕಾಶ ಶುದ್ಧವಾಗಿತ್ತು. ಮಹಾಯೋಗಿಗಳ ಮನಸ್ಸಿನಂತೆ ಯುಗ್ಮನ ಯುಗ್ಮೇಯ ಇಂಥ ಮನೋಧರ್ಮದ ಬ್ಯಾಕ್ಗ್ರೌಂಡು ಹಿಂದೆ ಕೊಟ್ಬಿಟ್ಟು ಅಲ್ಲಿ ರಾಸಕ್ರೀಡೆ. ಅದರ ಫಲ ಏನಪ್ಪ ಅಂದರೆ ನೆಮ್ಮದಿ ಸಂತೋಷ. ಅದರ ಅನುಸಂಧಾನ ಹಾಗೆ ಮಾಡ್ಕೋಬೇಕು, ಕೃಷ್ಣ ಹೇಗಿದ್ದಾನೆ, ಅವನ ನಾದ ಹೇಗಿತ್ತು ಅಂದರೆ ಇಂದ್ರಿಯಗಳನ್ನು ಮೇಲೆ ಕೇಳಿಯೋ ನಾದ. ಯಾಕೆ ಹೇಳಿದ್ದು ಲೋಕಾನುನ್ಮದ ಎನ್ನೇ ಮುನಿ ಮುಕುಳ ಎನ್ನೇ ಗೋವೃಂದ ಆನಂದಯನ್ನೇ ಓಂಕಾರಾರ್ಥ ಮುದಿರೆಯನ್ನೇ ವಿಜಯತೆ ವಂಶೀ ನಿನಾದ ಶಿಶೋ. ಪ್ರಣವದಾಸ್ತವನ್ನು ವಿಸ್ತರಿಸುತ್ತೆ, ಬಹಿರ್ಮುಖರಾಗಿರೋ ಮುನಿಗಳನ್ನು ಅಂತರ್ಮುಖರನ್ನಾಗಿ ಮಾಡುತ್ತೆ. ಅಂತಹ ನಾದ ತದಗ್ರೇ ಜಾಯತೆ ನಾದ ಓಂಇದು ತದ್ಭುತಂ ಧ್ವನೇರಂತರ್ಗತಂ ಜ್ಯೋತಿ ಜ್ಯೋತಿರಂತರ್ಗತಂ ಮನಃ ತನ್ಮನೋ ವಿಲಯಂ ಯಾತಿ ತದ್ವಿಷ್ಣೋ ಪರಮಂ ಪದಂ ಎಂಬ ನಾದವನ್ನು ಹೊರಮಿಸ್ತಾ ಇದ್ದೀನಿ. ಅಂಥ ನಾದ ಆ ಕೊಳದಲ್ಲಿ ಹಾಡತಕ್ಕವನು ಯಾರಾದರೂ ಇದ್ದರೆ, ಅದನ್ನು ರಾಕಟ ಆಗದ ಗೋಪಿಳು ಯಾರಾದರೂ ಇದ್ದರೆ, ಶ್ರೀಕೃಷ್ಣನ ಚಿನ್ಮಯದಲ್ಲಿ ತನ್ಮವಾಗಿರುವ ಬ್ರಾಹ್ಮ್ಯತಿಯಲ್ಲಿರುವಾಗ ಅವನ ಜೊತೆ ಆಡುವ ಕ್ರೀಡೆ ಭಗವಾನ ಕ್ರೀಡೆಪ್ಪ. ಪುರುಷರು ತಮ್ಮ ಪುರುಷತ್ವನ ಮರೆತು ಸ್ತ್ರೀಯರನ್ನಾಗಿ ಮಾಡಿಕೊಂಡು ಅನುಭವಿಸ್ತಕ್ಕಂಥ ಭಗವಂತ ಅವನು ಗೋವಿಂದ. ಗೋಭಿರನ್ ನಿಗದಿತ ಗೋವಿಂದ ಹನಿಮಾನಂ ಬೋನಾಮಾನಂ ಗೋಧಿ ಗೋಚರ ದೂರಂ ಪ್ರಣಮತ ಗೋವಿಂದಂ ಪರಮಾನಂದಂ. ಇದು ಶುದ್ಧ ಸ್ಥಿತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನಯನಂ ಪ್ರಾಪ್ತಿ ವಿಮುಷ್ಯತಿ. ಅಂಥ ಸ್ಥಿತಿಯಲ್ಲಿ ಗೋಪಿಕಾಸ್ತಿಯನ್ನು ಇರಿಸಿದ್ದಾನೆ ಗೋವರ್ಧನ ಗೋಪಾಲ. ಇದರಿಂದ ಕಾಪಿಸ್ಕೊಳ್ಳಿ, ಇದರಿಂದ ಉದ್ಧಾರವಾದವು. ಇಂದಿರಾಮಾಸು ಬುದ್ಧಿಗಳನ್ನು ಕಟ್ಟಾಕ್ತು, ಕಟ್ಟಾಕಿ ಎಳೆಯಿತು, ಮೆಲೆಕೆಳೆಯಿತು. ಷೋಡಶಾಂತಾಯ ನಮಃ ಎನ್ನುವ ಸ್ಥಾನಕ್ಕೆ ಎಳೆಯಲ್ಪಟ್ಟು ಲೋಕಕ್ಕೆ ಆದೇಶ ಅಂತ ಗೋಪಿಕಾಷ್ಟೀಯರಿಗೆ ಗೋವರ್ಧನ ಗೋಪಾಲನಿಗೆ ಭೂರಿ ಭೂರಿ ನಮಸ್ಕಾರಗಳು. ಇದು ಸಂಕ್ಷೇಪ. ಶ್ರೀಕೃಷ್ಣನ ಇಂತಹ ದೇವಾಲೀಲೆಗಳು ಪ್ರಭುಭೂತವಾಗಿ ಪುಷ್ಕಳವಾಗಿ ಪ್ರಾಚೀಯವಾಗಿ ಇವೆಯಪ್ಪ. ಅಲ್ಲಿ ಕೆಲವು ಲೀಲೆಗಳನ್ನು ಮಾತ್ರ ಅರ್ಥಾಸಂಧಾನ ಜೊತೆಯಲ್ಲಿ ನಾವು ಇರಿಸಿದ್ದೇವೆ. ಎಲ್ಲ ಮುಗಿದ ಮೇಲೆ ಬರತಕ್ಕದ್ದು ಬುಲಾವು, ಕಂಸನ ಕಡೆಯನ್ನು ಬುಲಾವು. ಇಷ್ಟೆಲ್ಲ ರಾಕ್ಷಸನ ಕಳಿಸ್ಕೊಟ್ಟ, ಎರಡೂ ಗೋವಿಂದ ಪಾದ ಸೇರ್ಕೊಂಡ್ಬಿಟ್ರು, ಹಿಂದಕ್ಕೆ ಬರಲಿಲ್ಲ. ಕಂಸನಿಗೆ ತೀರ್ಮಾನ, ಓ ಇವನೇ ಕೃಷ್ಣ, ಇವನೇನೆ ವಿಷ್ಣು, ಇವನ್ನು ಬರಮಾಡ್ಕೋಬೇಕು. ಹೇಗೆ ಬರಮಾಡ್ಕೋಬೇಕು ಅಂದರೆ ಅವರ ಅಪ್ಪ ಅಮ್ಮನ ಮೂಲಕ ಬರಮಾಡ್ಕೋಬೇಕು. ಅವರು ಎಲ್ಲ ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದರೆ ಕಂಸ ಭೂಪತಿಗಳು, ಅದಕ್ಕೆ ಎಲ್ಲರೂ ಬರತಕ್ಕದ್ದು ಬಿಲ್ಲಿನ ಹಬ್ಬ, ಎಲ್ಲರೂ ಬರಬೇಕದಕ್ಕೆ ಅಂತ ಆದೇಶ. ಓ ಮಹಾರಾಜರ ಆಜ್ಞೆ ಆಗಿದೆ, ಎಲ್ಲರೂ ಹೋಗಬೇಕು. ದುಷ್ಟ ಅವನು ಕಂಸ ಅಂತ ಗೊತ್ತು, ಆದ ರಾಜ ಆಜ್ಞೆಯನ್ನು ಪಾಲನೆ ಮಾಡಿ ಎಲ್ಲರೂ ಹೊರಟಾಗ, ನೀ ಬೇಡಿಪ್ಪ ಇದೇ ರೀ ಮಕ್ಕಳ ಜೊತೆ ನಾವು ಬರ್ತೀವಿ ಹೊರಟರು. ಅವರನ್ನು ಕರೆಯೋಕ್ಕೆ ಕಳಿಸಲ್ಪಟ್ಟವನು ಕ್ರೂರ. ಭಗವದ್ಭಕ್ತ ಶಿರೋಮಣಿ ಎಂಬುದಾಗಿ ಅವನು ಕರೀತಾರೆ, ಆದರೂ ಒಂದೆರಡು ದೌರ್ಬಲ್ಯ ಇದೆ ಅವನಲ್ಲಿ. ಅಕ್ಕೂರು ಕಳಿಸಿದಾಗ ಹೀಗೆ ಮಹಾರಾಜ ಕಂಸ ಉಪತಿ ಅಪ್ಪಣೆಯಾಗಿದೆ ಬರಬೇಕು, ಬರ್ತೀವಿ. ಅವೆಲ್ಲರೂ ಕೂಡ ಕಾಣಿಕೆಯಾಗಿ ಹಾಲು ಮೊಸರು ಬೆಣ್ಣೆ ಉಳಿದ ಗವಿಯುವಾಗಿರೋ ಸ್ವಾದು ಪದಾರ್ಥಗಳೆಲ್ಲ ಮಾಡಿಕೊಂಡು ಎಲ್ಲ ಹೊರಟು ಬಂದರು. ಗೋವಿಂದ ಹೊರಟ ಅಂದ ತಕ್ಷಣವೇ ಗೋಪಿಕಾಷ್ಟೆಯಲ್ಲಿ ಚೈತನ್ಯವೇ ಹೊರಬಂದಂತೆ ಆಗಿ ಹೇಳುತ್ತಾರೆ, ಯಾರಪ್ಪ ಇವನಿಗೆ ಅಕ್ರೂರ ಅಂತ ಹೆಸರಿಟ್ಟವರು, ಅತ್ಯಂತ ಕ್ರೂರ ಅಕ್ರೂರ. ಎಂಥ ಕ್ರೌರ್ಯ, ನಮ್ಮ ಚೈತನ್ಯ ರೂಪ ಕೃಷ್ಣ ಎಲ್ಲಿ ಕರ್ಕೊಂಡು ಹೋಗ್ತಾನಲ್ಲ, ನಿಮ್ಮ ಅತ್ತೆ ಎಲ್ಲ ಬರ್ತಾನೆ ಇಲ್ಲಿಗೆ ಎಲ್ಲ ಅವರು. ಅದು ಭಗವಂತನು ತನ್ನ ಶುದ್ಧ ದೃಷ್ಟಿಯಿಂದ ಅವರು ನೋಡಿ ಅನುಗ್ರಹ ಮಾಡಿ ಅವರು ಧ್ಯಾನ ಸ್ಥಿಮಿತರಾಗುವಂತೆ ಮಾಡಿ ಅಕ್ಕೋ ಜೊತೆ ಹೊರಡ್ಬರ್ತಾನೆ. ಮಧ್ಯ ಮಾರ್ಗದಲ್ಲಿ ಮಾಧ್ಯಾಹ್ನಿಕ ಕಾಲ ಅಕ್ಕಳನ್ನು ಯಮನಾದಿಯಲ್ಲಿ ಅವಗಾಹನ ಮಾಡಿ, ಯೋಗಿಗಳು ಧ್ಯಾನದಲ್ಲಿ ಅವಗಾಹನ ಮಾಡುವಂತೆ ಯಮನಲ್ಲಿ ಅವಗಾಹನ ಮಾಡಿ ಸ್ನಾನ ಮಾಡಿ ಬರ್ತೀವಿ, ಮಕ್ಕಳಿರಾ ನೀವಿಬ್ಬರೂ ಕೂಡ ರಸ್ತದಲ್ಲೇ ಕುಳಿತುಕೊಂಡಿರಿ ಅಂಥೇಳಿ ಸ್ನಾನ ಮಾಡೋಕ್ಕೋಸ್ಕರ ಆ ನೀರು ಮುಳುಗಿದ್ರೆ ಅಲ್ಲಿ ಕೃಷ್ಣ ಅಲ್ಲಿ ಬಲರಾಮ. ಆ ಬಲರಾಮ ಹಿಂದೆ ಇದ್ದಂಥ ಕೈಯಲ್ಲಿ ಮೂಸಲು ಹಿಡ್ಕೊಂಡಿಲ್ಲ, ಇಲ್ಲಿ ಬಲರಾಮ ಒಂದು ಹಾವೊಂದು ರೂಪ ಒಬ್ಬರು ನಿಂತಿಕ್ಕಿದ್ದಂತೆ. ಈ ಕೃಷ್ಣ ಅದ ಮೇಲೆ ಮಲಗಿದ್ದಾನೆ. ವೆಳ್ಳತ್ತರವಿಳ್ ತುಯಿಲಮರಂದ ವಿತ್ತಿನೈ ಉಳ್ಳತ್ತುಕೊಂಡು ಮುನಿವರ್ಗಳು ಯೋಗಿಗಳು ಆ ಗುಪ್ಪು ನೋಡಿ ಪರಮಾತ್ಮ ಸಂತೋಷ ಆಗೋಗ್ಬಿಡುತ್ತೆ ಅವನಿಗೆ. ಕೃಷ್ಣ ಬಲರಾಮರು ಇಲ್ಲಾಗಿ ಬಂದರು, ರಥಮೇಲೆ ಕುಳಿತಿದ್ರಲ್ಲ, ಹೇಳಿದ ಕೇಳಿ ಓಡ ಬಂದ್ಬಿಟ್ರು ಅಂತ. ಅಲ್ಲೋ ಅಲ್ಲೂ ಕೂಡ ಹಿಂದೆ ಹೇಗಿದ್ದು ಹಾಗೆ ಕುಳಿತುಕೊಂಡಿದ್ದಾರೆ ಆ ಮಹಾಮಯಿಗಳನ್ನು, ಮಹಾಯೋಗಿ ಮೂರ್ತಿಗಳು ಅಂತ ಅವನ್ನು ಕೊಂಡಾಡಿ ನಮಸ್ಕಾರ ಮಾಡಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಭಗವದ್ನ ಅಡದೀಲೆಗಳನ್ನು ಜ್ಞಾಪಿಸ್ಕೊಳ್ಳಿ. ಆ ಜಿಲ್ಲೆಯಲ್ಲಿ ಅಲ್ಲಿ ಭಗವಂತನ ಗೌರವಿಸಲು ಕೇಳಿದ್ರು, ತಿರಸ್ಕಾರ ಮಾಡಿದ್ರು ಕೇಳಿದ್ರು. ಗೌರವಿಸಲಿ ಇದು ಅಕ್ರೂರ ಮಾಲಾಕಾರ ಅಂತ ಒಬ್ಬ, ನಾವೆಲ್ಲ ಬಂದಿದ್ದೀವಿ, ಎಷ್ಟು ಮಾಲೆ ಇಟ್ಕೊಂಡೇನೋ, ನನಗೊಂದು ಮಾಲೆ ಕೊಡ್ತೇನಪ್ಪ ಅಂತ ಕೇಳಿದೆ. ಒಂದೇನು ನೀವು ಕೇಳಿದಷ್ಟು ಮಾಡಿದ ಅವನೇ ಮಾಲೆಯಿಂದ ಅಲಂಕರಿಸ್ಬಿಡ್ತಾನೆ ವನಮಾಲಾಧಾರಿಯನ್ನು. ಸಮಸ್ತ ಜೀವಕ್ಕೂ ಸುಮಗಳು ಯಾವನಲ್ಲಿ ಸೇರಿಕೊಂಡಿವೆಯೋ ಅಂತ ಭಗವಂತನಿಗೆ ಮಾಲೆಗಳನ್ನು ಹತ್ತಿ ಸಂತೋಷ ಪಡುತ್ತಾನೆ ಭಗವಂತನ ಅನುಗ್ರಹ. ಇನ್ನೊಬ್ಬ ರಜಕ, ಅವನು ಅಸುರ, ನೋಡೋಕೆ ಅಗಸ್ತಂತೆ ಕಂಡ್ರು ವಸುತ ಅಸುರ ಅವನು. ಆಸುರದೃಷ್ಟಿಯಿಂದ ಕೃಷ್ಣನ ನೋಡಿ, ಅರ್ಯ ಬೇಕಾದ್ರೂ ಬಟ್ಟೆ ಇಟ್ಕೊಂಡಿದೆಯಲ್ಲ, ನಮ್ಮೊಂದು ಎರಡು ಬಟ್ಟೆ ಕೊಡ್ತೀಯಾ ಹೇಳಿದೆ. ಬಟ್ಟೆನ ಕೇಳೋ ಬಂದ್ರ ಅಯೋಗ್ಯರೀರ, ಇದು ರಾಜನಿಗೆ ಬೇಕಾದ ಬಟ್ಟೆಗಳು, ಯಾತೆ ಕೇಳಿದ್ರಿ ಅಂತ ಅವನ್ನು ಗದರಿಸ್ಕೊಂಡು ಒಡೆಯೋ ಹೋಗ್ತಾನೆ. ಆದರೆ ಅಸುರ ಅವನು ಜ್ಞಾಪಕ ಇರಲಿ, ಅವನು ಅಸುರಾಂತಕನ ಇರುವ ಶ್ರೀಕೃಷ್ಣ ಅವನು ಸಂಹಾರ ಮಾಡಿಬಿಡ್ತಾನೆ. ಏನು ದೊಡ್ಡ ವಿಷಯ, ಬಟ್ಟೆ ಕುಳನ ಹೊಡಿಬೇಕೆಂದು ತೋರ್ಬೋದು, ಆದರೆ ಅಸುರ ಅವನು ಯಾವುದೋ ನೆಪದೇ ಬಂದೆ ಅನ್ನಷ್ಟೇ. ಇಲ್ಲಿ ಆ ಆಸುರ ಶಕ್ತಿಯು ಕುಂಭನ ಒಂದು ವಂಶ, ಅದನ್ನು ಮುರಿದ್ರೆ ಕಂಭನ ಶಕ್ತಿ ಅಷ್ಟು ಕಡಿಮೆ ಆಗುತ್ತೆ. ಮುಂದೆ ಹೋಗ್ತಾನೆ, ಅಲ್ಲಿ ಮುಂದಕ್ಕೆ ಕಾಣತಕ್ಕವಳೆ ಕುಬ್ಜೆ, ಅವಳಿ ತ್ರಿವಕ್ರ ಅಂತ ಹೆಸರು, ಮೂರು ವಕ್ರಗಳು ಗೂನ್ಬೆನ್ನವರು. ಆದರೆ ಅವಳು ಕೊಟ್ಟಿರೋ ಕೆಲಸ ಕಂಸ ಗಂಧವನ್ನು ಸುಗಂಧವನ್ನು ರಾಜಯೋಗ್ಯವಾದ ಸುಗಂಧವನ್ನು ತಯಾರು ಮಾಡಿ ಕೊಡಬೇಕು ಅವನಿಗೆ ಅಂತ ಸುಗಂಧದಿಂದ ಕುರುವ ಎಲ್ಲ ತಯಾರು ಮಾಡಿದೆ ಅವಳು. ಶ್ರೀಕೃಷ್ಣ ಅಲ್ಲಿ ಹೋಗಿ, ಅಮ್ಮ ನಮಗೊಂದು ಸ್ವಲ್ಪ ಕೊಡ್ತೀಯ ಗಂಧವನ್ನು. ಕೃಷ್ಣನ ನೋಡಿ ಆ ಮುಗಿದೆಯು ಮಹಾ ಅದ್ಭುತ ಭಾಗ್ಯಶಾಲಿ ಆದವಳು, ತಗೊಳ್ತೀವಿ ತಗೋ ಅಂತ ಹೇಳ್ಬಿಟ್ಟು ಕೃಷ್ಣಗೆಲ್ಲ ತಾನೇ ಗಂಧವನ್ನು ಪೂಜಿಸ್ಬಿಡ್ತಾರೆ ಪರಮೋತ್ತಮ ಗಂಧಗಳನ್ನು. ಸಂತೋಷಪಟ್ಟು ಆಕೆ ಅನುಗ್ರಹ ಮಾಡೋಕ್ಕೋಸ್ಕರವಾಗಿ ಆಕೆಯ ಕಾಲಿನ ಮೇಲೆ ತನ್ನ ಕಾಲನ್ನಿಟ್ಟು ಗಲ್ಲವನ ಮೇಲೆ ಕೆತ್ತಿದ ಆ ಕುಬ್ಜೆಯು ಪರಮ ಸೌಂದರ್ಯದ ಖನಿಯಾಗಿರೋ ದಿವ್ಯಮೂರ್ತಿ ಆಗ್ಬಿಟ್ಟು ತನ್ನ ನೋಡಿಕೊಂಡವಳಿಗೆ ಏನಿದು ಏನಿದು ಪರಮ ಸುಂದರಿ ಆಗಿದ್ದಾಳೆ ಅವಳು. ಅವಳು ಮಾತ್ರ ಅಲ್ಲ ಸ್ವಾಮಿ, ನಾವು ತ್ರಿವಕ್ರಯರು, ಮನಸ್ಸು ವಕ್ರ, ಮಾತು ವಕ್ರ, ಕೃತಿ ವಕ್ರ, ಇಂಥ ತ್ರಿವಕ್ರಿಯರನ್ನ ತ್ರಿವಕ್ರ ಒಬ್ಬರು ಪ್ರಕೃತಿ ಸಾರ ನಮ್ಮನ್ನು ಭಗವಂತನ ಪಾದಸ್ಪರ್ಶ ಅವನ ಹತ್ತತ್ವ ಮೇಲೆ ಕೆತ್ತಿದ್ರೆ ನಾವೆಲ್ಲ ಯೋಧ್ಯ ಸ್ಮಜ್ಜುಹುರಾಣಮೇನ ಅಂತ ಸಾಡ್ರಾಗ್ತೀವಿ. ಅವನ ಅನುಗ್ರಹ ನಮ್ಮೆಲ್ಲರ ಮೇಲೂ ಅನುಗ್ರಹ ಪ ಕೃಷ್ಣನಿಗೆ. ಹೇಗಿದ್ದರೆ ಅಂದರೆ ಆತನ ಪಾದ ನಮ್ಮನ್ನು ಮುಟ್ಟಿದ್ರೆ, ಆತನ ಹಸ್ತ ನಮ್ಮನ್ನು ಮುಟ್ಟಿದ್ರೆ ಆಯಿತು, ಉದ್ಧಾರವಾದವು. ಕೃಷ್ಣ ಸ್ಮರಣೆ ಮಾಡಿಕೊ, ಇನ್ನು ಮನೆ ಮತ್ತೊಮ್ಮೆ ಬರ್ತೀನಿ ಅಂತ ಮಾತು ಕೊಟ್ಟು ಮುಂದೆ ಹೋದ. ಕಥೆ ಗೊತ್ತಿದೆ. ಬಂದೊಡನೆ ಕಂಸನ ಒಂದು ಆಸ್ಥಾನದಲ್ಲಿ ಪಕ್ಕದಲ್ಲಿ ತನ್ನ ಬಿಲ್ಲಿನ ಹಬ್ಬಕ್ಕೋಸ್ಕರ ಬಿಲ್ಲಿನ ಅಲಂಕಾರ ಮಾಡಿಟ್ಟಿದ್ದ. ಅಲ್ಲಿಗೆ ನೆರವು ಹೋದ ಇವರು. ಅಲ್ಲಿ ಕುಲಿಯ ಪೀಡ ಅಂತ ಲೋಕಪೀಡಕವಾದ ಆನೆ ಒಂದು, ಆ ಪೀಡ ಅಲ್ಲ ಪೀಡಾನೇ ಅದು, ಶಿಖಾದು ಆ ಪೀಡೆ ಶೇಖರು ಅಲ್ಲ ಅದು ಪೀಡೆ ಕೊಡುವ ಆನೆಯೇ ಅದು. ಅದನ್ನು ಬಿಟ್ಟು ಕೃಷ್ಣ ಬಲರಾಮನ ಮೆರೆಸೋಕೆ ಏಪ ಮಾಡಿದೆ ಕಂಸ. ಶ್ರೀಕೃಷ್ಣ ಅದನ್ನು ತನ್ನ ಅದ್ಭುತವಾದ ಬಲದಿಂದ ಎಳೆದು ಬರಸೆಳೆದು ಅದರ ಮದಸ್ಥಳವನ್ನು ತನ್ನ ಮುಷ್ಟಿಯಿಂದ ಒಡೆದು ಅದರ ಕೊಂಬಳನ್ನು ಕಿತ್ತುಬಿಡ್ತಾನೆ. ಮಾವಟಿಗ ಮಟ್ಟಾಯಿತು. ಆ ಬಿಲ್ಲನ್ನೇ ತೆಗೆದು ಮುರಿದಾಕ್ಬಿಟ್ಟ. ಹಿಂದೆ ಬಿಲ್ಲನ್ನು ಮುರಿದಿರಲಿಲ್ಲ ರಾಮನಾಗಿದ್ದಾಗ, ಅದೇ ಸಂಸ್ಕಾರದಿಂದಲೋ ಎಂಬಂತೆ ಈ ಬಿಲ್ಲನ್ನು ಮುರಿದಾಕಿ ಟಂಕಾರ ಧ್ವನಿ ಕೆರೋಣೆಯೇ ಕಂಸನ ಕಿವಿಗಳು ಕಿವುಡಾಯಿತಂತ. ಏನಿದು, ಯಾರೋ ಇಬ್ಬರು ಹುಡುಗರು ಬಂದಿದ್ದಾರಲ್ಲ ಅವ್ರಿಗೆ ಕೆಲಸ ಮಾಡೋರು, ಗ್ಯಾರಂಟಿ ವಿಷ್ಣುವೇ ಅವನು, ಬರಮಾಡಲಿ ಆಸ್ಥಾನ ಬನ್ನಿ. ಎಲ್ಲರೂ ಕೂತ್ಕೊಂಡಿರುವಾಗ ಅವನ ಬಳಿ ಹೋಗುವಾಗ ಇವರು ಆ ಕೋಳಿಯ ಪೆಡೆ ಇದೆಯಲ್ಲ ಅದು ದಂತ ಮುರಿದಾಕಿದೆಲ್ಲ ಅನ್ನ ಎತ್ಕೊಂಡು ಹೋಗ್ತಾಳೆ ಟ್ರೋಫಿ ಕಂಸನ ಬಳಿಗೆ. ಏನಿದು ಮಹಾರಾಜರ ಬಳಿ ಬರಬೇಕಾದ್ರೆ ಬೆಲೆ ಬಾಳೋ ಪದಾರ್ಥನ ಕಾಣಿಕೆ ತರಬೇಕಾಗಿದೆ. ಆನೆಯದಂಥ ಬಹಳ ಬೆಲೆ ಬಾಳೋ ಪದಾರ್ಥ ಅರ್ಪಣೆ ಆಗಲಿ. ಎಂಥ ಏಟವಣಿ ಅವನ ಆನೆ ಪಟ್ಟದ ಆನೆ ಇವಾಗ ಅಪ್ಪ ಬಂದು ಚಾ ಮುಗಿಯಿತು. ಬಲಿ ಹಾಕ್ಬೇಕು ಇವನ ಎಷ್ಟು ನನ್ನ ಕಡೆ ಎಷ್ಟು ಜನಕ್ಕೆ ಒಂದು ಹಾಕಿದ್ದಾರೆ ಅವರು ಎಷ್ಟು ವಿಘ್ನಗಳೆಲ್ಲ ಪರಿಹಾರ ಮಾಡ್ಕೊಂಬಂದಿದ್ದಾರೆ. ಇವ್ರ ಕತೆ ಮುಗಿಸ್ತೀನಿ ಅಂದ್ಬಿಟ್ಟು ಚಾಣೂರ ಮುಷ್ಟಿಕ ಇಬ್ಬರು ಮಲ್ಲರು ಚಾಣೂರ ಅಂತ ನಿಷ್ಠೂದನ ಕುಸ್ತಿ ಆಡಿ ಇವ್ರ ಜೊತೆ ಅಂದ್ರೆ ನೀವು ಮಹಾಪರಾಕ್ರಮ ಕೇಳಿದ್ದೀವಿ ಅದೇನು ಕೂಡ್ದು ಕೂಡ್ದು ಮಹಾಪ್ರಭುಗಳೇ ಇದು ಏನಿದು ಸಮರ ಚಿಕ್ಕ ಹುಡುಗರು ಇವರು ಇವರು ನುರಿತಿರ್ತಕ್ಕಂಥ ಮಲ್ಲರು ಇವ್ರ ಜೊತೆ ಯುದ್ಧ ಮಾಡ್ತೀಯ ಕಳಿಸ್ತೀಯಲ್ಲ ನಾನು ಆಜ್ಞೆ ಸರಿ ಆಗ್ಬೋದು ಪ್ರಭುಗಳಾಗಿ ಯುದ್ಧ ಮಾಡಿ ಒಬ್ಬನ ಬಲರಾಮನೋ ಬಲರಾಮನೋ ಇನ್ನೊಬ್ಬನ ಕೃಷ್ಣನೋ ಯುದ್ಧಕ್ಕೆ ಅವನ ಮಾಡಿ ಛಾಯೆಯಿಂದಲೇ ಅವರೆಲ್ಲರನ್ನು ಇಬ್ಬರನ್ನು ಮಡಿಗಿ ಬಿಟ್ಟ ಮಹಾಪ್ರಭು. ಆನಂತರದಲ್ಲಿ ತಾನೇ ನೇರ ಕಂಸನ ಬಳಿ ಹೋಗಿ ಅವನು ನಿಗ್ರಹ ಮಾಡಿ ಹಿಂದೆ ಕಾಲನೇಮಿಯಾಗಿದ್ದಾನಲ್ಲ ಅವನ ಕಾಲನ ಮನೆ ಕಳಿಸೋದು ಮೂಲಕವಾಗಿ ಆತನ ಪುನರ್ಜನ್ಮ ಇಲ್ಲದಂತೆ ಮಾಡಿದ ಕಲಿ ಕಂಸ ಸಭೂಪತಿ. ಇದಾದ ನಂತರದಲ್ಲಿ ನೇರ ಹೋಗಿ ಸೆರೆಮನೆಯಲ್ಲಿದ್ದಂತಹ ಉಗ್ರಸೇನ್ ಬಿಡಿಸ್ದ ತನ್ನ ತಾಯಿಗಳ ಕೋಳನ್ನು ಬಿಚ್ಚಿ ಹಾಕದ ಅಡ್ಡಬಿ ನಮಸ್ಕಾರ ಎಲ್ಲರಿಗೂ ಅವರ ಆಶೀರ್ವಾದವನ್ನು ಪಡೆದ ನಿಮಗೆ ವಯಸ್ಸಾಗಿದೆ ಉಪನಯನ ವಯಸ್ಸಾಗಿದೆ ಅಂತ ಅವನು ಗರ್ಗಾಚಾರ್ಯರ ಮೂಲಕವಾಗಿ ಅವರಿಗೆ ಉಪನಯನ ಸಂಸ್ಕಾರವನ್ನು ಮಾಡಿದ್ದ. ಆದರೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಸಾಂದೀಪಿನಿ ಎನ್ನುವ ಬಳಿ ಹೋಗಿ 64 ದಿವಸಗಳಲ್ಲಿ 64 ವಿದ್ಯೆಗಳನ್ನು ಅಧಿಕರಿಸಿದರು. ಅದೆಲ್ಲ ಹೇಗೆ ಇದ್ದಿದ್ದ ವಿಷಯ ಲೋಕಕ್ಕೆ ಗುರುಮುಖಿಯನ ವಿಷಯ ಕಲ್ತ್ಕೋಬೇಕು ಅನ್ನೋ ತಿಳುವಳಿಕೆ ಕೊಡೋಕ್ಕೋಸ್ಕರ ಅಧ್ಯಯನ ಹೊರತು ತಿಳಿಬೇಕಾದ್ಯ ಇದೆ. ಅವನಿಗೆ ಆಶ್ಚರ್ಯವಾಗಿ ಇಂಥವ್ರು ಇದಾರಲ್ಲ ಇವನು ಗುರುದಕ್ಷಿಣೆ ಕೇಳಬೇಕಾಗಿದ್ದರೆ ಇತರರಿಗೆಲ್ಲರೂ ಊಹೆ ಮಾಡೋಕ್ಕಾಗಬಾರ್ದು ಅಂಥದನ್ನೇ ಕೇಳಬೇಕು ಅಂದ್ಬಿಟ್ಟು ಗುರುದಕ್ಷಿಣೆ ಅಪ್ಪಣೆ ಆಗಬೇಕು ಯಾವುದನ್ನು ಬೇಕಾದ್ರೆ ಕೇಳ್ಬೋದು ತಮ್ಮ ಅನುಗ್ರಹದಿಂದ ನಾವು ಸಂಪಾದನೆ ಮಾಡ್ತೀವಿ ಅಂತ ಹೇಳಿದಾಗ ನನ್ನ ಮಗ ಸಾಂದೀಪಿನಿ ಅಂತ ಹೆಸರವನಿಗೆ ಕೆಲವು ದಿವಸಗಳ ಹಿಂದೆ ಸಮುದ್ರಕ್ಕೆ ಹೋದ ಅಲ್ಲಿ ಸಮುದ್ರ ಎತ್ಕೊಂಡು ಹೋಗ್ಬಿಡ್ತಾವ ನನ್ನ ಏನಾಯ್ತೋ ಗೊತ್ತಿಲ್ಲ ಅವ್ನು ಕರ್ತಿರ್ಬೇಕು ಹೊರಟವು ಇಬ್ಬರು ಹೊರಟರು ಕೃಷ್ಣ ಬಲರಾಮರು ಅಲ್ಲಿ ಮುಳುಗಿ ಒಳಗೆ ಮುಳುಗಿ ಮತ್ತೆ ಮುಳುಗಿ ಸಮುದ್ರ ರಾಜ ಹಿಂತಿರಿಸು ನನ್ನ ಗುರುಪುತ್ರ ನನ್ನ ನಾನಿಲ್ಲ ಸ್ವಾಮಿ ಒಳಗೆ ರಾಕ್ಷಸ ಇದ್ದಾನೆ ಅವನಲ್ಲಿ ಸೇರಿಕೊಂಡಿದೆ ಹಾಗೆ ಆ ರಾಕ್ಷಸನ ಕೊಂಡು ಅವನ ಒಂದು ಅಸ್ಥಿಗಳನ್ನೇ ತನ್ನ ಪಾಂಚಜನ್ಯ ಮಾಡಿಕೊಂಡು ಅದೆಲ್ಲ ದಿವ್ಯಾಯುಧಗಳು ಶಕ್ತಿಗಳು ಅಷ್ಟೇ ಅದು ಅದಕ್ಕೆ ಒಂದು ವಾರವಾಗಿ ಇಟ್ಕೊಂಡು ಅದರಲ್ಲಿ ತನ್ನ ಮನಸ್ತತ್ವವನ್ನು ಅದರಲ್ಲಿ ತುಂಬಿದ ಪ್ರಣದ ಉದ್ಘೋಷಣೆಯನ್ನು ಮಾಡಿಸಿದ ಅಲ್ಲಿ ಇದ್ದಿದ್ದ ಸಾಂದೀಪಿನಿ ಕುಮಾರನ ಕರತನ ಗುರುಗೆ ಒಪ್ಪಿಸಿದ ಗುರುವಿನ ಪರಿಪೂರ್ಣವಾದ ಸಸ್ಯಪಾತನಾಗಿ ಮುಂದೆ ಬಂದು ಜರಾಸಂಧನನ್ನು ಕಾಲಿಯವನನ್ನು ನಿಗ್ರಹಿಸಿದ ನಂತರದಲ್ಲಿ ಇವನ ಅಣ್ಣನಾದ ಬಲರಾಮದೇವನಿಗೆ ರೇವತಿ ಎನ್ನುವ ಪತ್ನಿಯಾದ ಬಗೆಯನ್ನು ನಾಳೆ ವಿವರಿಸ್ತೇವೆ. ಆ ರೇವತಿ ವಿವಾಹ ನಂತರದಲ್ಲಿ ರುಕ್ಮಿಣಿ ವಿವಾಹ. ರುಕ್ಮಿಣಿ ಎನ್ನುವ ಹೆಸರೇ ರುಕ್ಮ ಸ್ವರ್ಣ ಸ್ವರ್ಣಮಾಲೆ ಹಿರಣ್ಯವರ್ಣ ಮರಿಣೀಂ ಸುವರ್ಣ ರಜತ ಸ್ರಜಾಂ ಅವರು ಮಹಾಲಕ್ಷ್ಮಿ ಅಂಶಿವೇ ರುಕ್ಮಿಣಿ. ಅವಳನ್ನು ಕೃಷ್ಣನಿಗೆ ಮಾತ್ರವೇ ಭೋಗಿಳಾದವಳವಳು. ಪುಷ್ಯತಾಂ ಸರ್ವದೇವಾನಾಂ ಯಯೋ ವಕ್ರಸ್ಥಲಂ ಹರೇ ಎಂದು ವಿಷ್ಣು ಪುರಾಣ ಕೊಂಡಾಡಿದಂತೆ ಭಗವಂತನೇ ಯೋಗ್ಯವಾದ ಹವಿಸ್ಸದು. ಅವಳ ಅಣ್ಣ ರುಕ್ಮಿ ಅಂತ ಹೇಳ್ತಾನೆ ಅವನಿಗೆ ತಂದೆ ಭೀಷ್ಮಕ. ಭೀಷ್ಮಕ ಒಳ್ಳೆ ಮನುಷ್ಯ. ರುಕ್ಮಿಣಿ ವಿವಾಹಕ್ಕೆ ಎಲ್ಲರಿಗೂ ಸ್ವಯಂವರಕ್ಕೆ ಆಹ್ವಾನ ಕೊಟ್ಟಿದ್ದಾನೆ. ಆದರೆ ದುಷ್ಟನಾಗಿರ್ತಕ್ಕಂಥವನು ಮಗ ರುಕ್ಮಿ ಕೃಷ್ಣ ಖಂಡಿತ ಕೊಡಬಾರದು, ಅದ ಬದಲು ಶಿಶುಪಾಲ ಇದ ಅಲ್ಲ ಅವನಿಗೆ ಕೊಡಬೇಕು ಮಗಳನ್ನು ಅಂತ ತೀರ್ಮಾನ ಮಾಡಿ ಏರ್ಪಾಡು ಮಾಡಿಬಿಟ್ಟಿದ್ದಾನೆ. ಶಿಶುಪಾಲ ಅದು ಸಿದ್ಧವಾಗಿ ಬರ್ತಾನೆ. ಈ ಮಧ್ಯೆ ಕೃಷ್ಣನಿಗೆ ಒಂದು ಸಂದೇಶ, ಭೀಷ್ಮಕನ ಮಗಳು ರುಕ್ಮಿಣಿಯಿಂದ ಶುತ್ವಾ ಗುಣಾನೇ ಹುನ ಸುಂದರ ಶೃಣ್ವತಾಂತೆ ನಿರ್ವಿಶ್ಯ ಕರ್ಣ ವಿವರೈಹಿ ಹರತೋಂಗತಾಪಂ ಎನ್ನುವ ಅರ್ಥದ ಶ್ಲೋಕಗಳನ್ನ ಕಳಿಸ್ಕೊಡ್ತಾರೆ. ಎರಡು ಶ್ಲೋಕಗಳನ್ನ ವಿವಾಹವನ್ನು ಅಪೇಕ್ಷಿಸತಕ್ಕಂಥ ಕನ್ಯರು ಈ ಎರಡು ಪ್ರಕರಣವನ್ನು ಭಾಗವತದಲ್ಲಿ ಓದಿ ಅಂತ ಫಲಶ್ರುತಿಯ ಹೇಳ್ತಾರೆ. ಒಂದು ಗೋಪಿಕಾಸ್ತ್ರೀಯರು ಅದನ್ನು ಇವತ್ತು ಹೇಳಿ ಮರೆತೆ, ನಾಳೆ ಶಾಲೆಯನ್ನು ಸೇರಿಸಿ ಹೇಳ್ತೇನೆ. ಶ್ರೀ ಕೃಷ್ಣನ ಅನುರಕ್ತಿಯುಳ್ಳವರಾಗಿ ಕಾತ್ಯಾಯನ ಕುರಿತಂತ ಮಹಾವ್ರತವನ್ನು ಆಚರಿಸ್ತಾರೆ. ಕಾತ್ಯಾಯನೆ ಮಹಾಮಾಯೇ ನಂದಗೋಪತಂ ಪುತ್ರನ್ ದೇಹಿ ಅಂತ ಅವ್ರು ಮಾಡೋ ಪ್ರಾರ್ಥನಾ ಶ್ಲೋಕವನ್ನು, ರುಕ್ಮಿಣಿ ದೇವಿಯು ಕೃಷ್ಣ ಕುರಿತ ಬರತಕ್ಕಂಥ ಶ್ಲೋಕವನ್ನು ಭಕ್ತಿಷ್ಠನ ಅನುಸಂಧಾನ ಮಾಡತಕ್ಕವರು ಒಳ್ಳೆಯ ಪತಿಯನ್ನು ಪಡೆಯುತ್ತಾರೆ ಎಂದು ಫಲಶ್ರುತಿಯನ್ನು ಹೇಳುತ್ತಾರೆ, ಕಳಿಸ್ಕೊಡ್ತಾರೆ. ಆ ಶ್ರೀಕೃಷ್ಣ ರಥಾರೂಢನಾಗಿ ಕರೆಯಲು ಪಡೆದೆಯೇ ತಾನು ವೇಗದಿಂದ ಬರ್ತಾನೆ. ಗೌರಿ ಪೂಜೆಗೋಸ್ಕರವಾಗಿ ಹೊರಗಡೆ ಅವಳು ಬಂದಿರುವ ಸಮಯದಲ್ಲಿ ಶ್ರೀಕೃಷ್ಣನ ಪಾಂಚಜನ್ಯ ಘೋಷ ಅತ್ಯಂತ ಆಪ್ಯಾಯಮಾನವಾಗಿದೆ. ರುಕ್ಮಿಣಿಗೆ ಬಂದ ಅವನು, ಅವನು ಬಂದೊಡನೆ ಭ್ರಾತಪ್ರೇಮದಿಂದ ಕೂಡಿದ ಬಲರಾಮವನ್ನು ಸೈನ್ಯವಂತ ಗುಣಗಳಿಂದ ಬರ್ತಾನೆ. ಏಕಾಂಗಿ ಅನ್ನ ತಮ್ಮ ಹೊರಟೋತೀನಲ್ಲ ಅಂತ ಅವನು ಪ್ರೀತಿ ಹಾಗೆಲ್ಲ ಆಡಿಸುತ್ತೆ. ಕೃಷ್ಣ ಭಯ ಇದೆ ಅಂತ ಅರ್ಥವಲ್ಲ. ಇದರಲ್ಲೂ ನೋಡ್ತಾ ಇರುವಂತೆಯೇ ಶ್ರೀಕೃಷ್ಣನು ರುಕ್ಮಿಣಿಯನ್ನು ತನ್ನ ರಥದಲ್ಲಿ ಕೂರಿಸ್ಕೊಂಡು ಹೊರಟೇ ಬಿಡ್ತಾನೆ. ಎಲ್ಲ ಹೊರಟಿಸ್ಕೊಂಡ್ಬರ್ತಾರೆ. ರುಕ್ಮಿಣಿ ಒಬ್ಬ ಇದಕ್ಕೆ ಚಾಲೆಂಜ್ ಮಾಡಿ ಬಹಳ ಯುದ್ಧವನ್ನು ಮಾಡ್ತಾನೆ. ಯುದ್ಧದಲ್ಲಿ ಜನ ಹೇಳಿ ತಿಂದುಬಿಡ್ತಾನೆ ಬಲವಾಗಿ. ಕೊನೆಗೆ ಈ ಕೃಷ್ಣನನ್ನ ಕೊಲ್ಲದೆ ನಾನು ಹಿಂದಿರುಗೋದಿಲ್ಲ ನಗರಕ್ಕೆ ಕುಂಡಿನಪುರಕ್ಕೆ, ಒಂದು ಪ್ರತಿಜ್ಞೆ ಬೇರೆ. ಆದರೆ ಕೃಷ್ಣ ಅವನ ಹಣ್ಣುಗಾಯಿ ನಿರ್ಗ ಮಾಡಿಬಿಡ್ತಾನೆ. ಕೊನೆಗೆ ಕಂಡಾಬಟ್ಟೆ ಬೈತಾನೆ ಕೃಷ್ಣನ. ಶ್ರೀಕೃಷ್ಣ ಸುಧನ ಚಕ್ರವನ್ನು ಎತ್ತಾನೆ. ಅವ ರುಕ್ಮಿ ಪ್ರಭು ನಮ್ಮ ಅಣ್ಣ ಅವನು ಕೊಲ್ಲಬೇಡಿ ಅವನ್ನ ತರತೆ ಮಾಡ್ಕೊಳ್ಳೋದೇ. ತಕ್ಷಣ ಅವನಿಗೆ ತಲೆಗೆ ಅಲಂಕಾರ ಮಾಡಿ ಅವನ್ನ ಹೇಳ್ತವನು. ಸರಿ ಏನು ಮಾಡು ಪ್ರತಿಜ್ಞೆ ಹೋಗುತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಪಟ್ಟಣ ಮಾಡಿ ಹೊಸ ರಾಜಧಾನಿ ಅವನಿಗೆ. ಪಟ್ಟಣಕ್ಕೆ ಹೋಗಲಿಲ್ಲ, ಅವನು ಮನೆ ಕರ್ಕೊಂಡು ಬಿಡ್ತಾನೆ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜೊತೆಯಲ್ಲಿ ರುಕ್ಮಿಣಿ ದೇವಿಯ ಸ್ವತಃಸಿದ್ಧವಾದ ಒಂದು ವಿವಾಹ ಮಂಗಳು ನಡೆಯುತ್ತದೆ. ಅದಕ್ಕೆ ಸಂಬಂಧಪಟ್ಟ ಗಾನ ಮುಂತಾದವುಗಳು ಇವತ್ತು ನೀವು ನೋಡ್ತೀರಿ ಎಂಬಲ್ಲಿಗೆ ಪ್ರವಚನದ ಮಂಗಳ. ರುಕ್ಮಿಣಿ ವಿವಾಹ ಶ್ರೀಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಭೀಷ್ಮಕನ ಪುತ್ರಿ ರುಕ್ಮಿಯ ತಂಗಿ ಜಗನ್ಮಾತೆಯ ಅವತಾರ ರುಕ್ಮಿಣಿ ಹೇಮಂತೆ ಪ್ರಥಮ ಮಾಸಿ ನನ್ನದು ದೇವಕುಮಾರಿಕಾ ಕಾತ್ಯಾಯ ನರ್ಚೇರು ಹವಿಷ್ಯಂ ಮುಂಜಾನಾ ಕಾತ್ಯಾಯ ನರ್ಚನಂ ಪರಂ ಎಂಬದಂತೆ ಹೇಮಂತ ಮಾಸದ ಹೇಮಂತ ಋತುವಿನ ಮೊದಲನೇ ತಿಂಗಳಿನಲ್ಲಿ ಗೋಪಿಕಾಸ್ತ್ರೀಯರು ಹವಿಷ್ಯವನ್ನು ಅನುಭವಿಸುತ್ತಾ ಕೃಷ್ಣನೇ ಪತಿಯನ್ನಾಗಿ ಪಡುವ ಮನೋಧರ್ಮದಿಂದ ಕಾತ್ಯಾಯನಿ ಮಹಾಮಾಯೆಯ ಒಂದು ಪೂಜೆಯನ್ನು ಮಾಡಿದ್ರು. ಆದ ಅನಂತರದಲ್ಲಿ ಪ್ರಸನ್ನ ಆದ ಶ್ರೀಕೃಷ್ಣ ಅವರು ನದಿಯಲ್ಲಿ ಸ್ನಾನ ಮಾಡ್ತಿರುವಾಗ ಅವರು ಹೊರಗಡೆ ಇಟ್ಟಿದ್ದ ಬಟ್ಟೆಗಳೆಲ್ಲವನ್ನು ಎತ್ತಿಕೊಂಡು ಮರವನ್ನು ಹತ್ತಿದ. ಅವರೆಲ್ಲರೂ ಮೇಲಕ್ಕೆ ಬಂದು ಬಟ್ಟೆಯನ್ನು ಕೊಡು ಅಂತ ಕೇಳಿದಾಗ ಕೊಡ್ತೇವೆ ಅಂತ ಹೇಳುವಾಗ ನೀವೆಲ್ಲರೂ ಕೂಡ ನನಗೆ ಕೊಡಬೇಕು ಅಂತ ಬದ್ಧಾನಿಲ್ಲ, ಪ್ರಾರ್ಥನೆ ಮಾಡಿದಾಗ ಕೊಡ್ತೀನಿ ಎಂಬುದಾಗಿ ಮಾತು ಕೊಟ್ಟ ಎಂಬುದಾಗಿಯೋ. ಆವಾಗ ಅವರು ಕೃಷ್ಣನನ್ನು ಬೆದರಿಸಿ ಬಟ್ಟೆ ಕಿತ್ತಿಕೊಳ್ಳ ಕಂಪ್ಲೇಂಟ್ ಕೊಡ್ತೀವಿ ಮಹಾರಾಜರಿಗೆ, ನೀವು ಮಾಡಿದೆ ಅಂತ ಹೇಳಿದಾಗ ಅದಕ್ಕೆ ಹೆದರ್ತಕ್ಕವರಲ್ಲ, ಭಕ್ತಿಯಿಂದ ಕೈ ಮುಗಿದ್ರೆ ಕೊಡ್ತೀವಿ ಅಂತ ಹೇಳಿದೆ ಎಂಬುದೇ. ಅಯ್ಯೋ, ಅದಂತ ಒಂದು ಕೈಯಿಂದ ಕೈ ಮುಗಿದಾಗ ಅವರು ಕೈ ಮುಗಿಯೋದು ಎರಡು ಕೈನು ಸೇರಿಸುವಂತೆ ಹಾಗೆ ಮಾಡಬೇಕು ಅಂತ ಹೇಳಿದಾಗ ಅವರು ತಮ್ಮನ್ನು ಪೂರ್ತಿ ಮರೆತು ಕೃಷ್ಣತ್ವದ ಮೇಲಾಗಿ ಎರಡು ಕೈಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡಿಕೊಂಡಾಗ ಶ್ರೀಕೃಷ್ಣ ಅವರ ಬಟ್ಟೆಗಳನ್ನು ಹಿಂದೆ ಕೊಟ್ಟ ಅಂತ ಶ್ರೀಹರಣ ಲೀಲೆಯನ್ನು ಹಿಂದೆ ಹೇಳಬೇಕಾಯಿತು. ಒಂದು ಪ್ರಕರಣ, ಕೃಷ್ಣ ತುಂಟು ಹುಡುಗರಂತೆ ಮಾಡಿದ ಕೆಲಸ. ಇದರಲ್ಲಿ ತುಂಟು ಹುಡುಗ ಅಂತ ಬೇಕಾದ್ರೆ ಕರೆಯ ಒಂದು ತಪ್ಪಿಲ್ಲ. ಆದರೆ ಈ ಕರಿಯಲ್ಲಿ ದುಷ್ಟವಾದ ಕಾಮದ ಅಂಶ ಏನೂ ಇಲ್ಲ ಅಂತ ನೆನಪಿಟ್ಕೊಳ್ಳಿ. ಕಾರಣ ಶ್ರೀಕೃಷ್ಣ ವಯಸ್ಸು ಆ ಸಮಯದಲ್ಲಿ 9 ವಯಸ್ಸು ಸಮಯ, ಸ್ವಲ್ಪ ಹೆಚ್ಚು. ಪೌಗಂಡದ ಹತ್ತಿರದಲ್ಲಿ ಈ ದುಷ್ಟಭಾವನೆ ಯಾವುದು ಇರಲಿಲ್ಲ. ಆದ ತತ್ವ ನಿರೂಪಣೆ ಭಾವ ಒಂದು ಏನಿದೆ ಅಂದರೆ, ಭಗವಂತನ ಪತಿಯನ್ನು ಮಾಡಬೇಕು ಅಂತಲೇ ಅವರು ರಥವನ್ನು ಆಚರಿಸ್ತಾ ಇದ್ದದ್ದು. ಅದರ ಫಲವೇ ಆಗಿರೋ ಶ್ರೀಕೃಷ್ಣೇ ಬಂದು ನಿಂತಿದ್ದಾನೆ. ಇವಾಗದು ಆ ಕಾತ್ಯಾಯನಿಗೆ ಅಣ್ಣನಾಗಿ ಸರಸನಾಭ ಸೋದರಿ, ಅವಳ ಫಲಕ್ಕೆ ಫಲವಾಗಿರೋನು ಇವನೇನೇ ಅನ್ನೋದು ನಮ್ಗೆ ಮರೆತು, ಅವರು ಕೃಷ್ಣನ ಕೇಳಿದ್ದಾರೆ, ಕೃಷ್ಣ ಸಿಕ್ಕಿದ್ದಾನೆ. ಅದು ಮರೆತಾಗ ದೇವರು ಅರ್ಪಣೆ ಮಾಡುವಾಗ ನಮ್ಮಲ್ಲಿರೋ ವಿಕಾರ ಯಾವುದು ಇರಬಾರ್ದು ಅದರಲ್ಲಿ. ಆ ವಿಕಾರಗಳಲ್ಲಿ ಲಜ್ಜೆ ಎನ್ನುವುದು ಒಂದು ವಿಕಾರ, ನೈರ್ಗ್ರಹಣ ಯಾವುದು ಒಂದು ವಿಕಾರ, ಭಯ ಅನ್ನೋದು ಒಂದು ವಿಕಾರ. ಅಂದರೆ 9 ವಿಕಾರಗಳನ್ನು ಹೇಳುತ್ತಾರೆ. ಈ 9 ವಿಕಾರಗಳು ಎಲ್ಲಿವರೆಗೆ ಇರ್ತೀಯೋ ಅದು ಪಶುಭಾವ. ಈ 9 ವಿಕಾರಗಳನ್ನು ದಾಟಿ ಹೋಗೋದು ಪಶುಪತಿಯ ಭಾವ. ನಿರ್ಗ್ರಹಣಾಶ ಇದರಲ್ಲಿ ಈ ಭಾವವನ್ನು ಮೀರಿದವರಾಗಿ, ವಿಕಾರದ ಭಾವವನ್ನು ಮೀರಿದವರಾಗಿ ಭಯ, ಲೋಕ, ಲಜ್ಜೆ, ಗುರುಗಳು ನಮಸ್ಕಾರ ಮಾಡೋದು ಹೇಳಿದೆ. ಅದನ್ನು ದೀರ್ಘದಂಡಂ ನಮಸ್ಕೃತ್ಯ ನಿರ್ಲಜ್ಜೋ ಗುರು ಸನ್ನಿಧೌ ಆಚಾರ ನಮಸ್ಕಾರ. ಈ ಲಜ್ಜೆ ಏನು ಇಬ್ಬಾರ್ದಲ್ಲ, ಏಕೆ ಲಜ್ಜೆ ಅಂದರೆ ವಿಕಾರ, ಪಶುಭಾವ ಸೇರಿದ್ದು. ಅದನ್ನು ದಾಟಿ ಮೇಲೆ ಹೋಗಿ ನಮಸ್ಕಾರ ಮಾಡುವಾಗ ಅದನ್ನು ದಾಟಿದ್ದಾರೆ. ಎರಡು ಕೈಗಳನ್ನು ಒಟ್ಟಿಗೆ ಜೋಡಿಸಿಕೊಂಡು ಕೃಷ್ಣ ನಮಸ್ಕಾರ ಮಾಡಿದ್ದಾರೆ. ನಮಸ್ತ್ವೈಕ್ಯಂ ಪ್ರಚಕ್ಷತೆ. ನಮಃ ಅಂದರೆ ಐಕ್ಯ, ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲ ಒಟ್ಟಿಗೆ ಸೇರಿಕೊಳ್ಳಬೇಕೆ. ಒಂದು ಜೀವ ಒಂದು ದೇವ, ಎರಡರ ಒಂದು ಯೋಗವೇ ಯೋಗ. ಒಂದೇ ಕೈಯಲ್ಲಿ ದೇವ ನಮಸ್ಕಾರ ಮಾಡಬಾರದು. ಏಕಸ್ತನ ಯೋ ದೇವನ್ ನಮೇತೆ ನ್ಯಾಯಸ್ತಸ್ಯ ಕರಚ್ಛೇದ ಆಗಮನುಶಾಸನ. ಏಕೆ ಒಂದೇ ಕೈ ನಮಸ್ಕಾರ ಮಾಡಿದ್ರೆ ನಮಸ್ಕಾರ ಕ್ರಿಯೆ ಆಗಿರೋಲ್ಲ. ನಮಸ್ಕಾರ ಕ್ರಿಯೆ ಆಗಬೇಕಾದ್ರೆ ಎರಡು ಒಟ್ಟಿಗೆ ಸೇರಬೇಕು. ಇದು ಶಿವಭಾಗ, ಇದು ಶಕ್ತಿ ಭಾಗ, ಎರಡು ಒಟ್ಟಿಗೆ ಸೇರುತ್ತಾನೆ ಯೋಗ ಆಗಬೇಕಾದದ್ದು. ಒಳಗಡೆ ಅಭಾವ ಉಂಟು, ನಿಜವಾಗಲೂ ಉಂಟಾದರೆ ಅದನ್ನು ಸೇರಿಕೊಳ್ತೀವಿ. ಅಂಜಲಿ ಪರಮಾಮುದ್ರಾ ಕ್ಷಿಪ್ತಂ ದೇವ ಪ್ರಸಾದಿನಿ. ಇದು ಕೃತಕವಾದ ಅಂಜಲಿಯಲ್ಲ, ಸಹಜವಾಗಿ ಬರತಕ್ಕದ್ದು. ಯಾರನ್ನಾದರೂ ಹೆದರಿಸಬೇಕಾಗಿದ್ದರೆ ಏ ಬಿ ಕೇರ್ಫುಲ್ ಅಂತ ಹೇಳ್ತೀವಿ. ಹೆದರಿಸಬೇಕಾಗಿದ್ದರೆ ಈ ಬೆರಳನ್ನ ಮೇಲೆ ಎತ್ತಿಕೊಳ್ಳಬೇಕು ಅಂತ ಯಾರು ಹೇಳ್ಕೊಡ್ತಾರೆ ನಿಮಗೆ. ಆ ಭಾವ ಬಂದರೆ ಈ ಮುದ್ರೆ ಬರುತ್ತೆ. ಪ್ರಶ್ನೆ ಮಾಡುವಾಗ ಈ ಮುದ್ರೆ ಬರುತ್ತೆ. ಹಾಗೆ ದೇವದೇವರ ಯೋಗ ಆದಾಗ ಹೀಗೆ ಸೇರ್ಕೊಳ್ಳುತ್ತಾನೆ. ಅದು ಸಹಜವಾದ ಮುದ್ರೆ. ಅದನ್ನು ದೇವರು ನಮಸ್ಕಾರ ಮಾಡಬೇಕು ಅಂತ ತತ್ವವನ್ನು ಅವನ್ನ ನಂಬಿ ಯಾರು ಮೇಲೆ ಕೇಳ್ತಾರೆಯೋ ಅವರಿಗೆ ಲಜ್ಜೆ ಭಯ ಮುಖ ಯಾವುದು ಇಲ್ಲದೇ ಇರುವಾಗ ಇನ್ನು ಅವನಿಗೆ ಎಲ್ಲಿ ಬಂತದ್ದು. ಅಧಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ. ಆ ಭಾವದಿಂದ ಒಂದು ಆಟವನ್ನು ಅದೇ ಅರ್ಥಕ್ಕೆ ತೆಗೆದುಕೋಬೇಕು. ಆ ಭಾವಕ್ಕೆ ಹತ್ತಿ ಮಾಡಿದ ಶ್ರೀಕೃಷ್ಣ ಹಳದೇ ಒಂದನ್ನು ಈ ಹಿಂದೆ ಹೇಳುವ ಹಾಗೆ ಈ ಬೇಗನೆ ಕೋಟನ ಕಂಪ್ಲೀಟ್ ಮಾಡೋ ಆತರದಲ್ಲಿ ರುಕ್ಮಿಣಿ ಕಲ್ಯಾಣ ಭಾಗಕ್ಕೆ ಅವಕಾಶ ಕೊಡೋಕೋಸ್ಕರವಾಗಿ ಆ ವೇಗದಲ್ಲಿ ಬಿಟ್ಟು ಹೋದ್ರನ್ನ ಸೇರಿಸ್ಕೊಳ್ಳಿ. ಉಳಿದ ವಿಷಯಗಳನ್ನು ನಾಳೆ ದಿವಸ ರಜತ ಪರದೆ ಮೇಲೆ ನೋಡಿ ಆನಂದಿಸಿ.